சத்யம் பரம் தீமஹி சிருஷ்டிஸ்தித்யப்யேஹானி திருஷிதமோபந்த மோட்சாஸ்ய யஸ்மாத் அஸ்ய ஸ்ரீ ப்ரஹ்ம ருத்ர ப்ரஹுதி சுர நர த்வீஷ சத்ராத்மகஸ்ய விஷ்ணோர் வ்யஸ்தா ஸமஸ்தாஹ சகல குண நிதிஹி சர்வதோஷ வ்யபேதஹ புருணானந்தோ அவ்யயோ யோ குருரபி பரமஹ சிந்தையே தம் மகாந்தம். ಈಗ ಏನಾಯಿತோ, ಅದರಲ್ಲಿ ಕೆಲವರು ಚರಕ ಅಧ್ವರ್ಯವೋ ಅಭವನ್, ಕೆಲವರು ಚರಕರಾದರು, ಕೆಲವರು ಅಧ್ವರ್ಯಗಳಾದರು. ಚರಕರಾದರು ಅಂದರೆ ತೀರ್ಥ ಸೇವಕಾಹ, ತೀರ್ಥ ಸೇವಕರಾದರು, ತೀರ್ಥಯಾತ್ರೆ ಮಾಡ್ಕೊಂಡು ಪ್ರಸಾರ ಮಾಡೋರಾದರು. ಅಧ್ವರ್ಯವಹ ಯಜ್ಞಕರ್ಮಣಿ ನಿಪುಣ ಋತ್ಯುಗ್ವಿಶೇಷಾಹ, ಯಜ್ಞಾದಿಗಳ ಇವರು ಥಿಯರಿಟಿಕಲ್ ಅವರು, ಪ್ರಾಕ್ಟಿಕಲ್ ಇವರು, ಒಂದೇ ಕೋರ್ಸ್ ಮುಗಿಸಿದ್ರು. ಒಬ್ಬರು ಟೀಚಿಂಗ್ ಜಾಬು, ಒಬ್ಬರು ಎಕ್ಸಿಕ್ಯೂಟಿವ್ ಜಾಬ್ ಹೋದಾಗಾಯ್ತು. ಯಾರು ಇಬ್ಬರು ಮಾಡಿಕೊಂಡ್ರು, ಯಾರು ವೇದಾಧ್ಯಯನ ಮಾಡಿದ್ರೆ ಎರಡು ಗುಂಪಾದ್ರು, ಗೊತ್ತಾಯ್ತಾ. ಕೆಲವರು ಏನು ಮಾಡಿದರು, ಹೋಮಹವನ ಮಾಡಿಸೋದಿಲ್ಲ, ಮಾಡ್ಸೋಕ್ಕೆ ಗೊತ್ತಿದೆ, ಮಾಡಿಸೋದಿಲ್ಲ. ಹೋಮನ ಮಾಡಿಸ್ತಾರೆ, ಇದು ಗೊತ್ತಿರೋ, ಇದು ಇದೇ ಗೊತ್ತಿರೋದಿಲ್ಲ ಅವರಿಗೆ. ಎಲ್ಲಿ ಹಾಗಲ್ಲ, ಎರಡು ಗೊತ್ತಿದ್ದು ಮಾಡಿಸ್ಬೇಕು. ಇವತ್ತು ಹೇಳಿದ್ನಲ್ಲ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಹೇಳಿದರೆ ಅವನು ಬಿ ಎ ಮಾಡಿದವನು, ಒಬ್ಬ ಪ್ರೊಫೆಸರ್ ಇಂಜಿನಿಯರು ಇಂಜಿನಿಯರ್, ಇಬ್ಬರು ಕ್ವಾಲಿಫಿಕೇಶನ್ ಒಂದೇ, ಜಾಬ್ ಬೇರೆ. ಇಲ್ಲಿ ಹೋಮ ಮಾಡೋರಿಗೆ ಏನು ಗೊತ್ತಿರಬಾರ್ದು, ವೇದ ಗೊತ್ತಿರಲೇಬಾರ್ದು ಅರ್ಥ. ಅವರಿಗೆ ಮಾಡಿಸ್ಲಿಕ್ಕೆ ಗೊತ್ತಿರಬಾರ್ದು, ಹಾಗಾಗಿಬಿಟ್ಟಿದೆ ತಪ್ಪು. ಇಬ್ಬರಿಗೆ ಎರಡೂ ಗೊತ್ತಿರ್ತದೆ, ಇವ್ರು ಪ್ರಾಕ್ಟೀಸ್ ಮಾಡ್ತಾರೆ, ಮಾಡೋದಿಲ್ಲ, ಅಷ್ಟೇ ಡಿಫ್ರೆನ್ಸೇ ಹೊರತು ಸಾಂಖ್ಯಯೋಗ ಜ್ಞಾನಯೋಗ ಬರಲಿಲ್ಲ. ಕರ್ಮಯೋಗ ಅಂಥೇಳಿ, ಕರ್ಮಯೋಗದಲ್ಲಿ ಏನಿದೆ, ಜ್ಞಾನಯೋಗನೇ ಇದೆ. ಜ್ಞಾನಯೋಗದಲ್ಲಿ ಏನಿದೆ, ಕರ್ಮಯೋಗನೂ ಇದೆ. ಅದಕ್ಕೆ ಜ್ಞಾನ ಪ್ರಚುರ ಯೋಗ, ಕರ್ಮ ಪ್ರಚುರ ಯೋಗ ಅಂತ ವಿಭಾಗ ಮಾಡಿರೋದ್ರಿಂದ ಇಲ್ಲೂ ಹಾಗೆ ಇಬ್ಬರು ಒಳ್ಳೆ ವೇದ ಜ್ಞಾನಿಗಳೇ ಹಾಗೆ ಮಾಡಿದ್ದಾರೆ. ಇವತ್ತು ಹಾಗಿಲ್ಲೇ ಇಲ್ಲ, ಪೂರ್ತಿ ಬದಲಾಗಿ ಹೋಗ್ಬಿಟ್ಟಿದೆ. ಅದಿಲ್ಲ ಅಂದ್ರೆ ಬರೋದೇ ಇಲ್ಲ ಅಂತ ಅರ್ಥ, ತಪ್ಪದು. ಹಾಂ ಹಾಂ, ಜ್ಞಾನ ಇರಲೇಬೇಕಾದ್ದರಿಂದ ಇಬ್ಬರಿಗೂ ಅದು ಗೊತ್ತಿರಲೇಬೇಕು. ಹೌದು, ಬಟ್ ಇವ್ರು ಹಾಗೆ ಮಾಡಿಕೊಂಡಿಲ್ಲ. ಇವತ್ತು ಏನಂದರೆ ಗೊತ್ತಿರಲೇಬಾರ್ದು ಅಂತ, ಗೊತ್ತಿದ್ರೆ ಹೋಯ್ತು ಅಂತ, ಗೊತ್ತಿರಲೇಬಾರ್ದು. ಯಾಜ್ಞವಲ್ಕ್ಯಸ್ತು ತಿಷ್ಯ ಅಮ್ ಆಹ ಅಮ್ಮೋ ಭಗವನ್ ಕಿಯತ್ ಅಸ್ತರಿತೇನ ಅಲ್ವ ಅಲ್ಪಸಾರಾಣ ಚರಿಷ್ಯೇಹಂ ಸುದುಷ್ಕರಂ. ಇದರಿಗೆ ಉಪಾಯನ ಶಿಷ್ಯೋ ಯಾಜ್ಞವಲ್ಕೋ ಗುರು ಮಿತ್ಯಾಹ ಹೇ ಭಗವನ್ ಗುರು ಬ್ರಹ್ಮತ್ಯಾಂಹ ಕ್ಷಪಣಾಯ ವ್ರತಂ ಚೇರುಹು ಇತಿ ಯಸ್ಮಾದಹಂ ಪ್ರತ್ಯಲ್ಪಸಾರಾಣಾಂ ಯತೇತೇಷಾಂ ಚರಿತೇನ ಕಿಯತ್ ಕಿಂ ಪ್ರಯೋಜನಂ ಸ್ಯಾತ್ ಅಹಂ ದುಶ್ಚರಂ ವ್ರತಂ ಚರಿಷ್ಯೇ ಕರಿಷ್ಯಾಮಿ ಇತಿ. ಹೇಳಿದ ಸುಮ್ಮನೆ ಮಾಡಿದರೆ ಮುಗಿದೋಗ್ತಿತ್ತು. ಏನು ಮಾಡಿದ್ರು ಅವರು, ಇವರೆಲ್ಲ ಏನು ಮಹಾ ಮಾಡ್ತಾರೆ, ಅಲ್ಪಸಾರರು, ಸಾಮರ್ಥ್ಯ ಭಾರಿ ಕಡಿಮೆ, ನಾನೊಬ್ಬನೇ ಮಾಡಿ ಮುಗಿಸ್ಬಿಡ್ತೇನೆ ಅಂತ ಹೇಳಿದರು. ಅಹಂಕಾರ ಬಂತಲ್ಲಿ, ಭಾರಿ ಅಹಂಕಾರ ಕಾಣಿಸ್ತು. ತಕ್ಷಣ ಗುರುಗಳು ಸಿಟ್ಟು ಬಂತು. ಅವ್ರು ಏನು ಮಾಡ್ತಾರೆ, ಇತ್ಯುಕ್ತೋ ಗುರುರಪ್ಯಾಹ ಕುಪಿತೋ ಬಾಹ್ಯಲಂ ತ್ವಯ ವಿಪ್ರಾವ ಮಂತ್ರ ಶಿಷ್ಯೇಣ ಮದಧೀತಂ ತ್ಯಜಾಶ್ವಿತಿ. ಎಷ್ಟು ಇಂಪಾರ್ಟೆಂಟ್ ನೋಡಿ, ಓದ್ಕೊಂಬಿಟ್ರೆ ಇದನ್ನು ಹೇಗಿರಬೇಕು ಗೊತ್ತಾಗುತ್ತೆ. ಇತ್ಯುಕ್ತೋ ಗುರುರಪ್ಯಾಹ, ಅವ್ರು ಏನು ಹೇಳಿದ್ರು, ಕುಪಿತ ಭಾರಿ ಕೋಪ ಬಂತು. ಯಾಹಿ ಅಲಂ ತ್ವಯ, ಗೆಟ್ ಔಟ್ ಅಂತ ಹೇಳಿದ್ರು. ಯಾಹಿ ಅಲಂ ತ್ವಯ, ಇರಬೇಕಾಗಿಲ್ಲ, ನಾನು ಸ್ಟೂಡೆಂಟ್ ಅಲ್ಲ ನೀನು, ಹೊರಗೆ ಗೆಟ್ ಔಟ್ ಅಂತ ಹೇಳಿಬಿಟ್ರು. ಕಡ್ಸಿಟ್ಟು ಬಂತು ಅವರಿಗೆ. ಯಾಕೆ, ವಿಪ್ರಾವ ಮಂತ್ರ ಶಿಷ್ಯೇಣ, ಯಾರು ನೀನು, ಬ್ರಾಹ್ಮಣರಿಗೆ ಅವಮಾನ ಮಾಡಿದ್ದೀನಿ ನೀನು, ಆದ್ದರಿಂದ ಮದಧೀತಂ ತ್ಯಜ ಆಶ್ವಿತಿ, ನನ್ನ ಶಿಷ್ಯನಲ್ಲ, ಹೋಗು ಅಷ್ಟೇ ಇಲ್ಲ, ನಾನು ಓದಿದ್ದೆಲ್ಲ ಇಲ್ಲೇ ಬಿಟ್ಟು ಹೋಗುತ್ತೆ, ಹೇಳ್ಕೊಟ್ಟು ಪಾಠ ಇಲ್ಲೇ ಬಿಟ್ಟು ಹೋಗ್ಬೇಕಿದೆ. ಅರ್ಥ ಆಯ್ತಾ, ಕೆಲವು ಪದಾರ್ಥ ಬಿಟ್ಟು ಹೋಗ್ಲಕ್ಕೆ ಬರುತ್ತೆ, ಅದು ಕೊಟ್ಟು ಹೋಗಿ ಇಸ್ಕೊಂಡು ಹೋಗ್ಬೇಡ ಅಂತ. ಆ ಥರ ಜ್ಞಾನನೇ ಬಿಟ್ಟು ಹೋಗು ಅಂತ ಹೇಳಿಬಿಡ್ತಾರೆ, ಇಷ್ಟು ಓದಿದ್ದೆಲ್ಲ ವೇಸ್ಟು ಅಂತ ಅರ್ಥ. ಅರ್ಥ ಆಯ್ತಾ, ಯಾರು ಗುರುದ್ರೋಹ ಮಾಡಿದರೆ ಅಲ್ಲ, ಬ್ರಾಹ್ಮಣ ದ್ರೋಹ ಕೂಡ ಮಾಡಬಾರ್ದು. ಮಾಡಿದರೆ ಏನಾಗುತ್ತೆ, ಅದು ಓದಿದ್ದೆಲ್ಲ ನಾಶ ಆಗುತ್ತೆ ಅಂತ ಅರ್ಥ. ಓದಿದ್ದೆಲ್ಲ ನಾಶ ಆಗುತ್ತೆ, ಆದ್ದರಿಂದ ಎಂದೂ ಕೂಡ ಜ್ಞಾನಿಗಳಿಗೆ ದ್ರೋಹ ಮಾಡಬಾರ್ದು. ಮಹನ್ನಿಂದ ವರ್ಜನ ಪ್ರಕರಣ ಇದು. ಇತ್ತು ಏನು ದೊಡ್ಡವ್ರ ನಿಂದೆ ಮಾಡಿದ್ದಲ್ಲ, ಆ್ಯಕ್ಚುಲಿ ಇವರು ದೊಡ್ಡವರೇ, ತಪ್ಪೇನೂ ಇಲ್ಲ, ಉಳಿದ ಅವಮಾನ ಮಾಡಿದ್ದು, ಅದು ತಪ್ಪಾಯಿತು ಅಂತ. ಎಂಥ ದಡ್ಡನ್ನು ಏನು ಮಾಡಿಕೊಡೋದು, ಅವನು ದಡ್ಡತನ ಪಾಪ, ಅವನ ಕೆಪಾಸಿಟಿ ಅಷ್ಟಿದೆ ಹೊರತು ಏನು ಮಾಡಿಕೊಡೋದು. ಇಲ್ಲೇ ಬಂದಿಲ್ಲ, ಇದೇ ಹೇಳ್ತೀವಿ, ಜಸ್ಟ್ ಹೇಳಿದ್ದ ಅದೇನೆ ಹೇಳಿದ್ರು ನೋಡಿ. ಈಗ ಶಿಷ್ಯನ ಕರೆಸ್ ಹೇಳಿದರು, ಯಾರಿಗೋ ಬ್ರಹ್ಮಹತ್ಯಾ ದೋಷ ಇದೆ, ಒಂದು ವ್ರತ ಮಾಡಿ ಪರಿಹಾರ ಮಾಡಬೇಕು ಅಂತ ಹೇಳಿದರು. ರಾಜ ಶ್ರೀಪಾದರಾತ್ರಿ ಬಂದರಲ್ಲ, ಹೇಗಾದ್ರು ಬಂದಿದ್ದರು, ವ್ರತಕ್ಕೆ ಎಲ್ಲರೂ ಪಾರಾಯಣ ಮಾಡಿ ಜಪ ಮಾಡಿ ಸರಿ ಹೋಗುತ್ತೆ ಅಂತ ಹೇಳಿದರು. ಇವರೇನು ಮಾಡಬೇಕಾಗಿತ್ತು, ನಾನೊಬ್ಬನೇ ಮಾಡ್ತೇನೆ ಅಂತ ಹೇಳಿದರು. ಓ, ಅದನ್ನು ಹೇಳ್ಕೊಂಡು ಹೋಗಲಿ, ಏನು ಸರಿ, ಇವರಿಗೆಲ್ಲ ಏನೂ ಬರೋದಿಲ್ಲ, ಇವರೆಲ್ಲ ಅಲ್ಪಸಾರರು, ಗೊತ್ತಾಯ್ತಾ, ಆದ್ದರಿಂದ ಇವರು ಬೇಡ, ನಾನು ಒಬ್ಬನೇ ಮಾಡಿ ಮುಗಿಸ್ತೀನಿ ಅಂದರು. ಸಿಟ್ಟು ಬಂತು, ಅವಮಾನ ಮಾಡ್ತಿದ್ದೆ, ಮಾಡಬಾರ್ದು ಅಂತೇಳಿ. ಅರ್ಥ ಆಯ್ತಾ, ಈಗ ಎಂದೂ ಕೂಡ ಅವಮಾನಕ್ಕೆ ಅವಕಾಶ ಕೊಡಬಾರ್ದು. ಇನ್ನೊಬ್ಬರಿಗೆ ಗೊತ್ತಿಲ್ಲ ಅಂತೇಳಿ ತಿಳಿಸ್ಬೇಕು ಅಷ್ಟೇ ಹೊರತು, ಏನು ಮಾಡಿಕೊಡೋದು, ಅವಮಾನ ಮಾಡಿಕೊಡೋದು. ಮನುಷ್ಯ ಸಾಮಾನ್ಯವಾಗಿ ಓದೋದು ತುಂಬ ಸಂಸ್ಕೃತಿ ಆದ ಸಂಸ್ಕೃತ ಓದೋದು ಯಾತಕ್ಕೆ ಬಿಟ್ಟರು, ಸಂಧ್ಯಾನ ಮಾಡೋದು ಯಾಕೆ ಬಿಟ್ಟರು ಅಂತ ಅದೊಂದು ಕಾರಣ ಇದೆ. ಯಾರು ಸಂಧ್ಯಾನ ಮಾಡ್ತಾ ಕೂತಿದ್ದ, ಒಬ್ಬ ಯಾರೋ ದೊಡ್ಡ ಆಚಾರ ಪಕ್ಕದಲ್ಲಿ ಕೂತ್ಕೊಂಡಿದ್ರು, ನೋಡಿದರು ತಪ್ಪು ತಪ್ಪು ಮಾಡ್ತಾ ಇದ್ದ, ಬಾಯಿ ಬಂದ ಬೈದರು, ಅವನೇನು ಮಾಡ್ದ ತಿದ್ಕೊಳ್ಳಿಲ್ಲ, ಸಂಧ್ಯಾದಲ್ಲಿ ಬಿಟ್ಟ. ಇವ್ರು ಹೇಗೆ ಹೇಳಬೇಕಾಗಿತ್ತು, ಹೇಳಬೇಕಾದ ಸಂಧ್ಯಾನ ಬಿಡೋ ಬಿಡಿತ್ತು ಹೇಳಬಾರ್ದಾಗಿತ್ತು, ಯಾವ ರೀತಿ ಹೇಳಬೇಕಾಗಿತ್ತು, ಸರಿಯಾಗಿ ಮಾಡು ಅಂತ ಹೇಳಬೇಕಾಗಿತ್ತು. ಬೈದು ಬಿಟ್ರು, ಕಡೆಗೆ ಏನು ಮಾಡಿದ್ರು ಅವರು, ನಿಮ್ಗೆ ಸಾವಸಾರ ಬೆಳೆದ ಬಿಟ್ಟೇ ಬಿಟ್ಟ ಕಡೆ, ಅರ್ಥ ಆಯ್ತಾ? ಅದು ತಪ್ಪಾಯ್ತು, ಅದು ಎಷ್ಟು ದೋಷ. ಇವನು ಒಬ್ಬರು ಮಾಡೋನು, ಸಾವಿರ ಜನ ಬಿಡಿಸ್ದೆ ಈ ಮಧ್ಯೆ, ಅವ್ರು ಇನ್ನೊಬ್ರು ಬಿಡಿಸ್ದೆ, ಮತ್ತೆ ಹೋಗಿ ಮತ್ತೊಬ್ರು ಬಿಡಿಸ್ದೆ, ಆಗಿದ್ದೇನು ಎಲ್ಲ ಬಿಟ್ಟು ಆಗಿದ್ದ ಹಾಗೇನೆ. ಏ ನೀವು ಬರಬಾರ್ದು, ಮುಟ್ಕೊಡು ಮುಟ್ಕೊಡು. ಭಾಳ ಜನ ಗೊತ್ತಿಲ್ಲ, ಭಾಳ ಮಡಿಯವ್ರ ಮನೆಯಲ್ಲಿ ಅವರಿಂದ ಕನ್ಯಾ ತಂದರೆ ಮನೆಯಲ್ಲಿ ಏನು ಕೆಲಸ ಮಾಡೋಕ್ಕೂ ಬರೋದಿಲ್ಲ ಅವ್ರಿಗೆ. ಯಾತಕ್ಕೆ ಅಂದರೆ ಮನೆಯಲ್ಲಿ ಏನು ಮಾಡಿಸಿರೋದಿಲ್ಲ ಅವ್ರ ಕೈಲೇ, ಮಡಿ ಮಡಿಯ ದೂರ ಇಟ್ಬಿಟ್ಟಿರ್ತಾರಲ್ಲ, ಊಟ ಮಾಡೋದೊಂದೇ ಅಭ್ಯಾಸ ಆಗಿರುತ್ತೆ ಹೊರತು ಇನ್ಯಾವ ಅಭ್ಯಾಸನೇ ಇರೋದಿಲ್ಲ. ಆ್ಯಕ್ಚುಯಲ್ ಫ್ಯಾಕ್ಟ್ ಅದು, ಅವ್ರು ಏನೇನೂ ಬರೋದಿಲ್ಲ, ಕೊರೆ ಅಡುಗೆ ಮಾಡೋಕ್ಕೆ ಬರೋದಿಲ್ಲ, ಅಲ್ಲ ಹಾಲು ಕಾಯಿಸ್ಲಕ್ಕೂ ಬರೋದಿಲ್ಲ ಆಗಿರ್ತಾರೆ. ಮಡಿಯ ಅಡುಗೆ ಮನೆಗೆ ಎಂಟ್ರಿ ಕೊಡೋದಿಲ್ವಲ್ಲ, ಅರ್ಥ ಆಯ್ತಾ? ಅದು ತಪ್ಪಾಗೋದು. ಇವ್ರೇನು ಮಾಡಿರ್ತಾರಪ್ಪ, ಎಷ್ಟೋ ಜನ ಆ್ಯಕ್ಚುಲಿ ಹೇಳಿದವರಿದ್ದಾರೆ, ಆ ಥರ ಈ ಥರ ಮಾಡಿಕೊಂಡೆ ಆಚಾರ್ಯ, ನಾನೇ ಅಡುಗೆ ಮಾಡಬೇಕಾಗಿದೆ ಬರೋದಿಲ್ಲ ಅವ್ರು ಏನು ಅಂತ ಹೇಳಿ ಮಾಡಿಕೊಂಡೆ. ಇದಕ್ಕೋಸ್ಕರ ಯಾರು ಎಕ್ಸೆಪ್ಷನ್ಸ್ ಇರ್ತಾರೆ, ಅದು ಬೇರೆ ಮಾತು, ಅಲ್ಲಿ ಎಲ್ಲ ಕಡೆ ಎಕ್ಸೆಪ್ಷನ್ ಇರ್ತಾರೆ. ಎಮ್ ಸ್ಲಮ್ ಸ್ಕೂಲಲ್ಲೂ ರ್ಯಾಂಕ್ ತೊಗೊಂಡಿರ್ತಾರೆ, ಆ ವಿಚಾರ ಬೇರೆ. ಬಟ್ ಜನರಲ್ಲಿ ಏನಾಗುತ್ತೆ ಅಂದರೆ ಭಾರಿ ಮಡಿ ದೂರ ಮಾಡಿ ಮಾಡಿ ಕೊನೆ ಏನಾಗೋದಿಲ್ಲ ಅವರಿಗೆ, ಯಾವ ಟಚ್ಚೇ ಬರೋದಿಲ್ಲ. ಹಾಗಾಗಿ ಅದು ತಪ್ಪು, ಅತಿ ಮಾಡಿದ್ರೆ ಪ್ರಭಾವ. ಅದೇ ರೀತಿಯೇ ಈ ಸಂಸ್ಕೃತ ಬರೋದಿಲ್ಲ, ಹೇಳಬೇಡ ಹೇಳಬೇಡ, ವಾಯಸ್ಥಿತಿ ತಪ್ಪು ತಪ್ಪು ಪಡ್ತಿದ್ದ, ಬೈದುಬಿಟ್ರು ಬಿಟ್ಟೇ ಬಿಟ್ಟು, ಯಾವ ಸಿನಿಮಾ ಆಡಿ ಬೈ ಪಾಠ ಮಾಡಬೇಡಿ, ಅದ್ಯಾರು ಬೈಯೋದಿಲ್ಲ ಅದರಿಂದ ಮುಗಿದು ಹೋಗ್ತಾರೆ. ಈ ಥರ ಮನೆಗೆ ಯಾರು ಕರ್ಕೊಂಬರ್ತಿರ್ತಾರೆ, ನಮ್ಮ ಮಠಕ್ಕೆ ಹೋದಾಗ ಬೈದುಬಿಟ್ರೆ ನಮ್ಮನ್ನ, ಅದಕ್ಕೆ ನಾನು ಬ್ರಾಹ್ಮಣನೇ ಬಿಟ್ಬಿಡ್ತೇನೆ, ಏನೋ ಆಗಿಬಿಡ್ತೇನೆ, ಕನ್ವರ್ಟ್ ಆಗ್ತೇನೆ ಅಂತ ಬರ್ತಿರ್ತಾರೆ. ಅವಮಾನ ಮಾಡಿದ ಮಾಡಬಾರ್ದು. ವಿಪ್ರಾವ ಮಂತ್ರ ಎಂದು ಕೂಡ ಬ್ರಾಹ್ಮಣರಿಗೆ ಅವಮಾನ ಮಾಡೋದು ಅಂತ ಹೇಳಿದರೆ ಅದು ವಿದ್ಯೆಯ ನಾಶಕ್ಕೆ ಕಾರಣ. ಅದೇ ಭಾಗವತ ಸಾರೋದ್ಧಾರದಲ್ಲಿ ಮಹಾನ್ ನಿಂದಾವರ್ಜನ ಪ್ರಕರಣ. ಅಲ್ಲಿ ಎಷ್ಟೋ ಒಂದು ಜ್ಞಾನ ಇದೆ, ಜ್ಞಾನಕ್ಕೆ ಶಕ್ತಿ ಇದೆ, ಅವಮಾನ ಮಾಡೋಗಿಲ್ಲ. ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್, ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ ಪಾಪ, ಅವನು ಯಾವುದೋ ಒಂದು ಡಿಗ್ರಿ ಪರ್ಸೆಂಟ್ ಕೇಳಿ ಬರೋದಿಲ್ಲ, ಬಾಯಿ ಬಂದ ಬೈದರೆ ಔಟ್ ಆಫ್ ಸಿಲೆಬಸ್ ಅವನಿಗೆ. ಇನ್ನೂ ಅದೇ ಇದರಲ್ಲೇ ಪಾಪ ದಡ್ಡ ಇರ್ತಾರೆ, ಅವನಿಗೆ ಗೊತ್ತಿದ್ದಷ್ಟು ಇದು ಮಾಡಬೇಕೇ ಹೊರತು ಅವನೇನು ಮಾಡಿಕೊಡ್ದು ಅವಮಾನ ಮಾಡಿಕೊಡು. ದಡ್ಡನ್ನು ದುಷ್ಟ ಅನ್ನಬಾರ್ದು, ಅರ್ಥ ಆಯ್ತಾ? ದಡ್ಡ ಅನ್ಬೋದು, ದುಷ್ಟ ಅಂತ ಕರಿಬಾರ್ದು. ಯಾಕೆ? ದುಷ್ಟತನ ಅವನಲ್ಲಿಲ್ಲ, ಜಾಣ ದುಷ್ಟ ಇರ್ತಾನೆ, ಅವನು ದುಷ್ಟನೇ, ಅವನು ಜಾಣನಾಗಿದ್ದು ಕೂಡ ದುಷ್ಟನೇ. ವಿಪ್ರಾಭ ನಮ್ಮಲ್ಲಿ ಏನಾಗಿದೆ ಈಗ, ನಮ್ಮಿ ಪಾಠ ಹೇಳಿದವ್ರನ್ನ ಮಾತ್ರ ಬೈಬಾರ್ದು, ಅದು ಎದುರಿಗೆ ಬೇರೆ ಕಡೆ ಬೈಬಾರ್ದು. ಬೇರೆಯವರು ಎಲ್ಲಿ ಬೇಕಾದ್ರೆ ಬೈತೊಡ್ಕೋಬಿಟ್ಟಿರ್ತಾರೆ, ತಪ್ಪು. ಅದಕ್ಕೆ ಆಚಾರ್ಯ ಸೋತ್ತವ ಗುರವ ಪ್ರೋಕ್ತ, ನಮಗಿಂತ ದೊಡ್ಡವರಾಗಿಬಿಟ್ರೆ ಸಾಕು, ಅವ್ರು ಪಾಠ ಮಾಡ್ತಾರೆ ಬಿಡ್ತಾರೆ. ಏನವರು ಇದೆ, ಯಾರ ಕಾಲೇಜುಗಳು ಎಲ್ಲ ಬಿಟ್ಟರೆ ಎಲ್ಲ ಸಬ್ಜೆಕ್ಟ್ ತೊಗೊಳಗೆ ಬರೋದಿಲ್ಲ, ಎಲ್ಲರೂ ಸಾರ್ ಅಂತಾರೆ ಹುಡುಗರು ಅಷ್ಟೇ ಹೊರತು, ಏವಯ್ಯ ನೀನೇ ನಮ್ಮ ಕ್ಲಾಸ್ಮೇಟ್ ಅಲ್ಲ ಅಂತ ಅಂತಾರ ಅನ್ನೋದಿಲ್ಲ. ಆ ಕಾಲೇಜಲ್ಲಿ ಯಾರೇ ಸ್ಟಾಫಲ್ಲಿ ಮೆಂಬರ್ ಆಗಿದ್ದರೂ ಕೂಡ ಸಾರ್ ಅಂತಲೇ ಮಾತಾಡ್ಸೋದು, ಅದೇ ಕಾಮನ್ ಸೆನ್ಸ್ ಅದು. ಯಾಕೆ ವೃತ್ತ ಅವ್ರ ಗೆರೆ ಸ್ಟಾಫಲ್ಲಿದ್ದಾರೆ ಅಂದಮೇಲೆ ಅವರು ಒಂದು ರೀತಿ ಅವರಲ್ಲಿ ವಿದ್ಯೆ ಇದೆ, ಗೌರವ ಕೊಡಬೇಕು ಅಂತ ಅದನ್ನೇ ಆಚಾರ್ಯ ಹೇಳಿದ್ದು. ಸೋತ್ತಮ ಗುರವ ಪ್ರೋಕ್ತಾಹ, ಜ್ಞಾನಭಕ್ತಿಯಾದಿ ಗುಣಗಳಲ್ಲಿ ನಮಗಿಂತ ಯಾರು ಮೇಲಿದ್ದಾರೋ ಅವರು ನಮ್ಗೆ ಹೇಗೆ ಅವರೆಲ್ಲ ಕೂಡ ಗುರುಗಳಿವೆ. ಅದು ಬ್ರಹ್ಮಣ್ಯ ತೀರ್ಥರು ಪಾಠ ಹೇಳಿದ್ದಾರ ನಮಗಾಗಿದ್ರೆ, ವ್ಯಾಸರಾದರೂ ಪಾಠ ಹೇಳಿದ್ದಾರ, ರಾಯರು ಹೇಳಿದ್ದಾರ, ಅವ್ರು ಬರೀ ಗುರುಗಳಲ್ಲ, ಎತ್ತ ಗುರುಗಳು ಅವರು ಗುರುಗಳಿಗೆ ಮಹಾಗುರುಗಳಾದ್ದರಿಂದ ಅವರು ಪಾಠ ಹೇಳಿಲ್ಲ ಅಂತ ತಿಳ್ಕೊಳ್ಳೋಕೆ ಹೋಗ್ಬಾರ್ದು ಅಂತ. ಅದಕ್ಕೆ ಸಂಪ್ರದಾಯದ ಕಂಡು ಪುಸ್ತಕನೇ ಬರೆದಿಲ್ಲ ಒಂದು ಕೂಡ ಅಂತ ತಿಳ್ಕೊ, ಒಂದು ಗ್ರಂಥನೂ ಬರೆದಿಲ್ಲ ಕೆಲವರು, ಸಂಪ್ರದಾಯ ಪ್ರವರ್ತಕರವರು. ಶಿಷ್ಯರಿಗೆ ಪಾಠ ಹೇಳಿ ತ್ರಿಪಾದ ಹೆಚ್ಚು ಗ್ರಂಥ ಬರೆದಿಲ್ಲ, ವಾಗ್ವೈದ್ಯರ ಒಂದೇ ಉಲ್ಲೇಖ ಮಾಡಿರೋದು. ಆದರೆ ಎಂಥರಿಗೂ ಪಾಠ ಹೇಳಿದ್ದವ್ರು ಗೊತ್ತವ್ರು, ವ್ಯಾಸರಾದರೂ ಪಾಠ ಹೇಳಿ ಅವ್ರು ಎಂತೆಂಥ ಗ್ರಂಥ ಬರೆದ್ರು, ಅವರು ಅವರಿಗೆ ಅವ್ರ ಗುರುಗಳಾದ್ಮೇಲೆ ಅವ್ರ ಗುರುತ್ವ ಆಟೋಮೆಟಿಕ್ ಆಗೋಯ್ತು. ಒಂದೇ ವಿದ್ಯಾ ಗುರು ಮಾಮ ಅಂತ ಅವ್ರು ಹೇಳಿಬಿಟ್ಟಿದ್ದಾರೆ. ಈ ಮುಂದಿನ ಎಷ್ಟು ವ್ಯಾಸರಾದ್ರೆ ಹೆಸರು ಹೇಳೋರಿಗೆಲ್ಲ ಅವರು ಗುರುಗಳಾಗಿಬಿಡ್ತಾರೆ, ತ್ರಿಪಾದರಾದರೂ ಕೂಡ. ಈ ಅರ್ಥ ಬಿಟ್ಟುಕೊಂಡು ಸುಮ್ಮ ಸುಮ್ಮನೆ ಅರ್ಥ ಮಾಡಿ ಅವ್ರಿಗೆ ಅಂತಾನೆ ಬರೋದಿಲ್ಲ ಅನ್ನೋದು, ಪುರಂದ್ರದಾಸ ಸಂಸ್ಕೃತಲೇ ಬರೋದಿಲ್ಲ ಅನ್ನೋದು, ಈ ರೀತಿ ಬರ್ತಾ ಹೋದ್ರೆ ಗತಿ ಏನು ಇವನಿಗೆ? ಇವರಿಗೆ ಸಂಸ್ಕೃತಿಯೇ, ಅವ್ರ ಸಂಸ್ಕೃತ ಬರುತ್ತೋ ಇವರಿಗೆ ಸಂಸ್ಕೃತಿ ಇಲ್ಲ ಅಂತ ಆಗುತ್ತೆ ಅಷ್ಟೇ, ಎಂದು ಹಾಗೆ ಮಾಡಬಾರ್ದು. ಅದೆಲ್ಲ ಅವಮಾನ ಇದ್ದಾಗಲೇ ಎಷ್ಟೋ ಜನ ಹಾಗೆ ಮಾಡ್ತಾರೆ, ಅದರಿಂದಾಗಿ ತುಂಬ ಓದಿದ್ದು ಸ್ವಲ್ಪ ಅಂದ್ರೂ ಕಳ್ಕೊಂಡ್ಬಿಡ್ತಾರೆ. ವಿಪ್ರಾಭ ಮಂತ್ರ ಶಿಷ್ಯೇಣ ಮದಧೀತಂ ತ್ಯಜ, ಗುರುಗಳು ಅಂತ ಹೊತ್ತಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಹೇಳ್ತಾರೆ, ವೆರಿ ಇಂಪಾರ್ಟೆಂಟ್. ವೈಶಂಪಾಯನರು ಇವರು ತಪ್ಪು ಮಾಡಿದ್ರು ವಿಚಾರಿರಲಿ, ತಕ್ಷಣ ಎಲ್ಲರಿದ್ರೆ ಬೈದು ಕಳಿಸ್ತಾರಲ್ಲ ಅದು ಗ್ರೇಟ್. ಅದು ತಪ್ಪು ಮಾಡಿದಾಗ ಅವಮಾನ ಮಾಡಿಬಿಟ್ರೆ ಅದು ಅವರು ಎಕ್ಸ್ಟ್ರಾ ಸಪೋರ್ಟ್ ಮಾಡಿ ಸುಮ್ಮನೆ ಇದ್ಬಿಟ್ರೆ ಏನಾಗುತ್ತೆ ಅವರಿಗೆ? ಸಪೋರ್ಟ್ ಮಾಡಿದಾಗತ್ತೆ, ನಾಳೆ ಅದನ್ನೇ ಅವ್ರು ಸುಮ್ಮನೆ ಇದ್ರಲ್ಲ ಅದು ಮತ್ತೆ ಶುರು ಮಾಡ್ದ, ಅದಕ್ಕೆ ಅವತ್ತೇ ಕ್ಲಿಯರ್ ಅಂತ ಮುಗಿಸ್ಬಿಡೋದು. ದೊಡ್ಡವರು ಅವಮಾನ ಮಾಡಿದರೆ ಯಾರೇ ಇರಲಿ ಕ್ಷಮೆ ಕೇಳು ಅಂತ ಹೇಳ್ಬೇಕು ಅಷ್ಟೇ ಹೊರತು ಅದನ್ನು ಎಸ್ ಅಂತ ತಾನು ಬಹಳ ದೊಡ್ಡವನಾಗ್ತೀನಿ ಅಂತ ತಿಳ್ಕೊಳ್ಳೋಕೆ ಹೋಗಬಾರ್ದು. ಅದರಿಂದ ನಿಜವಾಗ್ಲೂ ಸಣ್ಣವನಾಗಿಬಿಡ್ತಾನೆ, ಅದರಿಂದ ಇನ್ನೊಬ್ಬರಿಗೆ ಅದು ಅವಮಾನ ತಡ್ಕೊಂಡ್ಬಿಟ್ರೆ ತಾನು ಕೂಡ ಅದ್ರ ಭಾಗಿಯಾಗ್ತಾನೆ ಹೊರತು ಎಂದು ಕೂಡ ಅದು ಪುಣ್ಯದ ಕೆಲಸ ಅಲ್ಲ. ವೈಶಂಪ ಅಂದ್ರೆ ಭಾರಿ ಇಂಪಾರ್ಟೆಂಟ್, ವೈಶಂಪದಲ್ಲಿ ಬ್ರಹ್ಮದೇವರ ಸನ್ನಿಧಾನ, ತಕ್ಷಣ ಅವ್ರು ಉತ್ತರ ಕೊಡ್ತಿದ್ದಾರೆ. ತ್ಯಜ ಆಶು, ಇಲ್ಲಿಂದ ಹೊರಟೋಗು ಇರಬೇಡ, ಓದಿದ್ದನ್ನು ಬಿಟ್ಟೋಗು ಎರಡೆರಡು. ಯು ಆರ್ ನೋ ಮೋರ್ ಎ ಸ್ಟೂಡೆಂಟ್ ಆಫ್ ಮೈ ಸ್ಕೂಲ್, ಮುಗಿದೋಯ್ತು, ಟಿ ಸಿ ಕೊಟ್ಟರು, ಅದು ಓದಿದ್ ಬಿಟ್ಟು ಹೋಗ್ಬೇಕು. ಬಿಟ್ಟು ಹೋದ ಕಥೆ ಮುಗಿದೋಯ್ತಾ? ನೋಡ್ರಿ ಹೇಗೆ ಬಿಟ್ಟು ತೋರಿಸ್ತಾರೆ, ಈಗ ಹೇಗೆ ಬಿಡ್ತಾರೆ ತೋರಿಸ್ತಾರೆ. ದೈವರಾತ ಸುತ ಸೋಪಿ ಛರ್ದಿತ್ವ ಯಜುಷಾಂ ಗಣಂ ತಥೋ ಗತೋಥ ಪುನಯೋ ದದೃಶು ತಾನ್ ಯಜುರ್ಗಣಾನ್ ಚೇರಿತಿ ಯಸ್ಮಾತ್ ತಸ್ಮಾತ್ ಅಹಂಹ ಪ್ರತಿ ಅಲ್ಪಸಾರಾಣಾಂ ಇತೇಷಾಂ ಚರಿತೇನ ಕಿಯತ್ ಕಿಂ ಪ್ರಯೋಜನಂ ಸ್ಯಾತ್ ಅಹಂ ದುಶ್ಚರಂ ವ್ರತಂ ಚರಿಷ್ಯೇ ಕರಿಷ್ಯಾಮೀತಿ ತಥೋ ಗುರುಣ ಕಿಮುಕ್ತಮತ್ರಾಹ ಇತೀತಿ ವಿಪ್ರಾವಮಂತ್ರ ಬ್ರಾಹ್ಮಣ ಅವಜ್ಞಾನಕರ್ತೃ ಶಿಷ್ಯೇಣ. ಅದು ಯಾರಿಗೂ ಆಗಲಿಲ್ಲ, ಹನುಮಂತ ಒಂದೇ ಹಾರಿದ್ದು, ಹನುಮಂತೇವರು ಹಾರಿದ್ರಲ್ಲ, ಉಳಿದ ಅವಮಾನ ಮಾಡಲಿಲ್ಲ ದೇಶ. ಅವರವ್ರ ಕೈಲಿ ಆಗಲ್ಲ ಅನಿಸಿದ್ರೆ ಅಷ್ಟೇ ಹೊರತು ಇವ್ರಿಗೇನು ಮಹಾ ಆಗುತ್ತೆ ನಾನೇ ಹಾರ್ತೇನೆ ಅಂತ ಹೋಗಲಿಲ್ಲ. ಇರೀತಲ್ಲ ಅಲ್ಲಿ ಅವಮಾನ ಯಾರಿಗೂ ಮಾಡಲಿಲ್ಲ. ಯಾಜ್ಞವಲ್ಲಿಕೆಯಲ್ಲಿ ಹನುಮಂತ ಇಲ್ಲ, ಅರ್ಥಾತ್ ಸಂಬಂಧ ಇಲ್ಲ. ಅದು ಯಾರಿಗೂ ಅವಮಾನ ಮಾಡದೆ ಏನು ಮಾಡ್ತಾರೆ ಅವರು? ಅವರು ಬಾಯಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಅವನು ಬಯೋದಿಲ್ಲ, ಅಲ್ಲಿ ನಿಮ್ಮ ಕೆಲಸ ಮಾಡ್ಕೊಡ್ತೀನಿ ಅಂತ ಹೋದರೆ ಹೊರತು ಅವಮಾನ ಮಾಡಲಿಲ್ಲ. ಅವನು ತುಂಬ ಇಂಪಾರ್ಟೆಂಟ್ ಅದು, ಅದನ್ನು ಕಲಿಬೇಕು. ಇಬ್ಬರು ಡಿಫ್ರೆನ್ಸ್ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಇದೆ ಇಬ್ಬರಿಗೂ ಅಂತೇಳಿ. ವೈಶಂಪಾಯನ ಸುತಃ ವೈಶಂಪಾಯನಃ ದೇವರಾತ ಸುತ ಮುಂದೆ ಹೇಳ್ತಾರೆ, ಕಿಯತ್ ಕಿಂ ಪ್ರಯೋಜನ ಸ್ಯಾತ್ ಅಹಂ ದುಶ್ಚರಂ ವ್ರತಂ ಚರಿಷ್ಯೇ ಕರಿಷ್ಯಾಮಿ ಇತಿ ತತೋ ಗುರುಣ ಕಿಮುಕ್ತಮತ್ರ ಇತಿ ವಿಪ್ರಾಭಮಂತ್ರ ಬ್ರಾಹ್ಮಣಾವಜ್ಞಾನಕರ್ತೃ ಶಿಷ್ಯೇಣ ತ್ವಯ ಅಲಂ ಇತೋ ಯಾಹಿ ಕಿಂಚ ಮದಧೀತ ಮಾಶು ತ್ಯಜ ಉತ್ಸೃಜ ಇತಿ. ಬಿಡು, ತಕ್ಷಣ ಬಿಡು, ಮತ್ತೆ ಓದಿದ್ದೆಲ್ಲ ಬಿಟ್ಟು ಹೋಗು ಅಂತ ಅರ್ಥ. ಓಂ ಬ್ರಹ್ಮನಾಮ್ನೇ, ಲೋಕದಲ್ಲೂ ಬಿಡೋಕೆ ಬರುತ್ತೆ. ಒಂದು ಕ್ವಾಲಿಫಿಕೇಶನ್ ತೊಗೊಂಡ್ಬಿಟ್ರೆ ಅದನ್ನು ಹಾಕೊಳ್ಳೋಗಿಲ್ಲ, ಆಮೇಲೆ ಬಿಟ್ಟಾಗಾಯ್ತಲ್ಲ, ಡಿ ವ್ಯಾಲ್ಯೂ ಆಯ್ತು ಅಲ್ಲಿಗೆ. ಹಾಕೊಳ್ಳೋಕೆ ನಾವು ಯಾವುದೋ ಕೊಟ್ಟಿರ್ತಾರೆ ಅವಳನ್ನು, ಆ ವಿತ್ರ ಮಾಡಿದ್ಮೇಲೆ ಹಾಕೊಳ್ಳೋಗಿಲ್ಲ ಅವನು, ಕತೆ ಮುಗಿತಲ್ಲಿ. ಅವ್ರಿಗೆ ಕ್ವಾಲಿಫಿಕ ಇದ್ರೂ ಉಪಯೋಗ ಇಲ್ಲ, ಅಲ್ಲಿ ಬಿಟ್ಟಾಗಾಯ್ತಲ್ಲ, ಕಳ್ಕೊಂಡಾಗಾಯ್ತು. ಆ ರೀತಿ ಇದು ಹಾಗಲ್ಲ, ಬೇರೆ ರೀತಿಯೇ ಬಿಡಿಸ್ತಾರೆ, ಸ್ವಾರಸ್ಯ ಇದೆ ಇಲ್ಲಿ. ತಥೋ ಗುರುಣ ಓಂ ಬ್ರಹ್ಮನಾಮ್ನೇ ಓಂ ಸ್ಯಾತ್ ಮುಂದೆ ಹೇಳ್ತಾರೆ. 28-31 ಏನು ಬರೆದಿಲ್ಲ. ದೇವರಾತ ಸುತ ಸೋಪಿ, ಅವರ್ಯಾರು ದೇವರಾತರ ಮಕ್ಕಳು ಯಾರೋ ಯಾಜ್ಞವಲ್ಲಿಕರು, ಅವರೇನು ಮಾಡ್ತಾರೆ? ಛರ್ದಿತ್ವಾಜಿ ಶಾಮ್ ಗಣಂ, ವಾಂತಿ ಮಾಡ್ಕೊಂಡ್ರು, ವಾಂತಿ ಮಾಡ್ಕೊಂಡ್ಬಿಟ್ಟು ಓದಿದ್ದೆಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ಅಲ್ಲೇ ಹಠ, ಅವ್ರಿಗೆ ಭಾರಿ ಹಠ. ಛರ್ದಿತ್ವ ಜಶಾಂ ಗಣಂ ತಥೋ ಗತೋಸ್ ಗತೋಥ ಮುನಯೋ ದದಿಶುಸ್ತಾನ್ ಯಜುರ್ಗಣ ಅನ್ನ ಎಲ್ಲ ವಾಂತಿ ರೂಪದಲ್ಲಿ ಬಿದ್ದು ಬಿಡ್ತು. ಓದಿದ್ದು ಬಿಟ್ರಲ್ಲ, ಹಾಗೈತಿ ಓದಿದ್ದು ಬಿಟ್ಟರು, ಎಲ್ಲ ವಾಂತಿಯಾಗಿ ಬಿತ್ತು. ಮುನಿಗಳು ನೋಡಿದರು, ಯಜುರ್ಗಣ ದೇವ ಋಷಿಗಳು ನೋಡ್ಬಿಟ್ಟು ಏನು ಮಾಡಿದ್ರಂತೆ, ಇದು ಬರೀ ಏನಲ್ಲ, ಇದು ಬರೀ ವಾಂತಿ ಪದಾರ್ಥ ಅಲ್ಲ, ಒಳಗೆ ವಿದ್ಯೆ ಇದೆ ಅದರೊಳಗೆ. ಏನು ಮಾಡಿ, ಭೂತ್ವ ತಿತ್ತಿರ ಯೋ ಬ್ರಹ್ಮನ್ ತಿತ್ತಿರಿ ಪಕ್ಷ ವೇಷತ ಉಂಟು. ಯಾಕೆ ಮನುಷ್ಯರಾಗಿ ಮುನಿಗಳಾಗಿ ತಿನ್ನಬಾರ್ದು ಅದನ್ನು. ಅದಕ್ಕೇನು ಮಾಡಿದರು, ತಿತ್ತಿರಿ ಪಕ್ಷಿಗಳ ವೇಷ ಹಾಕ್ಕೊಂಡ್ಬಿಟ್ಟು ತಲ್ಲೋಲುಪತಯ ಆದದು ವಿದ್ಯೆ, ಅದು ವೇಸ್ಟ್ ಆಗಬಾರ ಎಲ್ಲ ನುಂಗೆ ಎಲ್ಲ ತಿಂದುಬಿಟ್ರಂತ ಅದನ್ನು. ಅದಕ್ಕೆ ತೈತ್ತಿರೀಯ ಶಾಖ ಅಂತ ಹೆಸರಾಯಿತು. ತಿತ್ತಿರಿ ಪಕ್ಷಿಗಳ ರೂಪದಲ್ಲಿ ತಿಂದಿದ್ದರಿಂದ ತೈತ್ತಿರೀಯ ಶಾಖ. ತೈತ್ತಿರೀಯ ಇತಿ ಯಜುಶಾಖ ಆಸನ್ ಸುಪೇಶಲಾಹ, ಯಜುಶಾಖೆಯವರೆಲ್ಲ ತೈತ್ತಿರಿಯರು ತೈತ್ತಿನಿಯರು. ತೈತ್ತಿರಿ ಉಪನಿಷತ್ ಯಾವ ವೇದದ್ದು ಅಂತ ಕೇಳಿದರೆ ಉತ್ತರ ಅಲ್ಲೇ ಇದೆ, ತೈತ್ತಿರಿಯ ಉಪನಿಷತ್ತು ಯಜುರ್ವೇದದ್ದು ಅಂತ ಅರ್ಥ. ಆ ರೀತಿ ಆಯಿತು. ತಥೋ ಗುರುಣ ಕಿಮುಕ್ತಂ ಓಂ ಬ್ರಹ್ಮನಾಮ್ನೇ ಯಾಜ್ಞವಲ್ಕ್ಯ ಸ್ತೋ ಬ್ರಹ್ಮನ್ ಛಂದಾಂಸಿ ಅತಿ ಗವೇಷಣನ್ ಅತಿ ಗವೇಷಯನ್ ಗುರೋರವಿದ್ಯಮಾನಾನಿ ಸೂಪತಸ್ಥೇ ಅರ್ಕಮೀಶ್ವರಂ. ಯಾಜ್ಞವಲ್ಕ್ಯ ಸ್ತೋ ಬ್ರಹ್ಮನ್ ಛಂದಾಂಸಿ ಅತಿ ಗವೇಷಯನ್. ಯೋಚನೆ ಮಾಡಿ, ನಾನು ಮತ್ತೆ ವೇದ ಓದಲೇಬೇಕು, ಎಷ್ಟು ಓದ್ಬೇಕಾದ್ರೆ ಗುರುಗಳಿಗೆ ಗೊತ್ತಿಲ್ಲದ ಗೊತ್ತಾಗಬೇಕು ನನಗೆ, ಅಷ್ಟಾಟ ಅವರಿಗೆ ಬರೋದಿರೋ ನಮಗೆ ಬರಬೇಕು. ಎಷ್ಟು ಮಟ್ಟಿಗೆ ಗುರೋರವಿದ್ಯಮಾನಾನಿ, ಗುರುಗಳಿಂದ ನಾವು ನನಗೆ ಬಂದಿರಬಾರ್ದು, ಗುರುಗಳಿಗೂ ಗೊತ್ತಿರಬಾರ್ದು, ಅಂಥ ವಿದ್ಯೆನ ನಾನು ಕಲಿಬೇಕು. ಆಚಾರ್ಯರಿಗೆ ಗುರುಗಳು ಬೈದರು, ಸರಿ ಓದೋದಿಲ್ಲ ಅಂಥೇಳಿ. ಆಚಾರ್ಯ ಏನು ಮಾಡಿದರು, ಹೇಳಿದ್ದೆ ಹೇಳ್ತೀರಿ, ಅದಕ್ಕೆ ನಮ್ಗೆ ಫೋರ್ ಹೊಡೆಯುತ್ತೆ ಅಂತ ಹೇಳಿದರು. ಹೇಳೋದ್ರೆ ಹೇಳ್ಬಿಟ್ಟು ಮುಗಿದೋಯ್ತು ಅಷ್ಟೇ. ಇಲ್ಲಿ ನೋಡಿ, ಗುರುಗಳನ್ನ ದಡ್ರು ಅನ್ಸಕ್ಕೆ ಹೋಗಲಿಲ್ಲ ಆಚಾರ್ಯರು. ಹೋಗ್ಬೇಕಾದ್ರೆ ಕರೆದು ಕುಡಿಸ್ಕೊಂಡು ಏನು ಮಾಡಿ ಐತೆ ಉಪಸ್ಥಿತ ಅರ್ಥವನ್ನು ಹೇಳಿ ಗುರುದಕ್ಷಿಣೆ ಕೊಟ್ಟು ಹೋದರು. ಅವಮಾನ ಮಾಡಿ ಹೋಗಲಿಲ್ಲ, ಗೊತ್ತಾಯ್ತಾ? ಆಚಾರ್ಯರಲ್ಲಿ ಅವರಿಗೆ ಅರ್ಥ ಸಂಬಂಧ ಇಲ್ಲ, ಸರ್ವಜ್ಞರವರು. ಆದರೂ ಗುರುಗಳಿಗೆ ಅವಮಾನ ಮಾಡಲಿಕ್ಕೆ ಹೋಗಲಿಲ್ಲ. ಅಕ್ಷತ ಉಪನಿಷತ್ತಿಗೆ ನಮಸ್ಕಾರ ಮಾಡ್ತಿದ್ರು ಆಚಾರ್ಯರು, ಬಂದು ಬದ್ರಯಾತ್ರೆ ಮುಗಿಸ್ಕೊಂಡು ಬಂದು ನಮಸ್ಕಾರ ಮಾಡಿದರು ಅಂತ ಹೇಳ್ತಾರೆ. ಹೋಗಬೇಕಾದ್ರೆ ಇವರು ಅಪ್ಪಣೆ ಕೊಡಿ, ಇವತ್ತು ನಮಸ್ಕಾರ ಮಾಡಿದರು ಅಂತ ಹೇಳ್ತಾರೆ ಅಂತ. ಅವರಿಗೆ ಸಹ ಅವ್ರದ್ದು ಏನೇನು ಕಂಪೇರ್ ಮಾಡೋಕೆ ಇಲ್ಲ, ಅದ್ರ ಹೆಸರೇನಿದೆ ಗುರುಗಳು, ಅದಕ್ಕೆ ಗೌರವ ಕೊಡಬೇಕು. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ವೈಶಂಪಾಯಂದರಿಗೆ ಇವರಿಗೆ ಯಾಜ್ಞವಲ್ಕ್ಯರಿಗೆ ಅಹಂಕಾರ ಬಂತು, ಆಚಾರ್ಯ ಅಹಂಕಾರ ಎಲ್ಲೆಲ್ಲೂ ಇಲ್ಲ. ಮತ್ತು ಇವರಿಗೆ ಸ್ವಲ್ಪ ಗೊತ್ತಿದ್ದೇ ಅಹಂಕಾರ ಬಂತು, ಎಲ್ಲ ಗೊತ್ತಿದ್ದು ಆಚಾರ್ಯ ಅಹಂಕಾರ ಬರಲಿಲ್ಲ ಅಂದರೆ ಆಚಾರ್ಯ ಇವರು ಕಂಪೇರ್ ಮಾಡೋಕ್ಕೆ ಹೊರಟ್ರೆ ಎಷ್ಟು ವ್ಯತ್ಯಾಸ ಇದೆ. ಓಂ ನಮೋ ಭಗವತೆ ಆದಿತ್ಯಾಯ. ಆ ಯೋಚನೆ ಮಾಡಿ ಏನು ಮಾಡಿದರಂತೆ, ಉಪತಸ್ಥೇ ಸೇವೆ ಮಾಡಿದರು. ಯಾರ ಸೇವೆ? ಅರ್ಕಮೀಶ್ವರ, ಸೂರ್ಯನ ಆರಾಧನೆ ಮಾಡಿದರು. ಅರ್ಕ ಅಂದರೆ ಸೂರ್ಯನ ಆರಾಧನೆ ಮಾಡ್ತಾರೆ. ಯಾಜ್ಞವಲ್ಲಿಕೆ ಉವಾಚ. ಇದಿಷ್ಟು ಅವ್ರು ಮಾಡಿದ ಸ್ತೋತ್ರ, ಸೂರ್ಯನ ಸ್ತೋತ್ರ ಇದು. ಓಂ ನಮೋ ಭಗವತೆ ಆದಿತ್ಯಾಯ ಅಖಿಲಜಗದಾತ್ಮಸ್ವರೂಪೇಣ ಕಾಲರೂಪೇಣ ಚ ಚತುರ್ವಿಧಭೂತನಿಕಾಯಾನಾಂ ಬ್ರಹ್ಮಾದಿಸ್ತಂಭಪರ್ಯಂತಾನಾಂ ಅಂತರ್ಹೃದಯೇಷು ಬಹಿರಪಿ ಆಕಾಶ ಇವ ಉಪಾಧಿನಾ ವ್ಯವಧೀಯಮಾನೋ ಭಗವಾನ್ ಏಕ ಏವ ಕ್ಷಣ ಲವ ನಿಮೇಷಾದಿ ಅವಯವ ಉಪಚಿತ ಸಂವತ್ಸರಗಣೇನ ತೋಯಾತ್ ತೋಯಾದಾನ ವಿಸರ್ಗಾಭ್ಯಾಭಿಮಾಂ ಲೋಕಯಾತ್ರಾಂ ಅನುವಹತಿ. ಒಳ್ಳೆ ಸೂರ್ಯನ ಸ್ತೋತ್ರ ಇದು. ಸೂರ್ಯ ಗದ್ಯ ಆ ಲೆಕ್ಕ ಹೇಳಬೇಕಾದ್ರೆ ಸೂರ್ಯ ಗದ್ಯ ಇದು. ಸೂರ್ಯನ ಮಹಿಮೆಯೆಲ್ಲ ವರ್ಣನೆ ಮಾಡ್ತಾ ಸ್ತೋತ್ರ ಮಾಡ್ತಾ ಇದ್ದಾರೆ. ಓಂ ನಮೋ ಭಗವತೆ ಆದಿತ್ಯಾಯ, ಫಸ್ಟ್ ಅದು ಭಗವತೆ ಆದಿತ್ಯಾಯ ಓಂ ನಮಃ ಒಂದಾಯಿತು. ಎರಡನೇದಾಗಿ ಓಂ ಅಂತ ಹೇಳಿದ್ರಿಂದ ಅಂತರ್ಯಾಮಿ ಪರಮಾತ್ಮನಿಗೆ ಅಂತ ಅರ್ಥ. ಓಂ ಬಂದದ್ದು ಯಾವುದನ್ನು ಹೇಳುತ್ತೆ ಯಾವಾಗಲೂ ದೇವರನ್ನೇ. ಓಂ ನಮೋ ಭಗವತೆ ಆದಿತ್ಯಾಯ. ಆದಿತ್ಯ ಆದಿತ್ಯ ವಿಷ್ಣು ಸಹಸ್ರಪದದಲ್ಲಿ ಬರುತ್ತೆ. ಆದಿತ್ಯ ವಿಷ್ಣು ಸಹಸ್ರಪದ ಅಲ್ಲವೇನು? ಸೊ ಅಂತರ್ಗತ ವಿಷ್ಣುವನ್ನೇ ಸ್ತೋತ್ರ ಮಾಡ್ತಾ ಇದ್ದ ಆದಿತ್ಯ. ಅದೇ ಅದೇ ಹೇಳಿದ್ದು. ಅಖಿಲ ಜಗದ ಆತ್ಮಸ್ವರೂಪೇಣ, ಎಲ್ಲ ಜಗತ್ತಿಗೂ ಆತ್ಮ ಅಂದರೆ ಸ್ವಾಮಿ, ಅಂತರ್ಯಾಮಿ ಅಂತರ್ಯಾಮಿಯಾಗಿದ್ದು. ಕಾಲರೂಪೇಣ ಸೌರಮಾನ, ಸೂರ್ಯನ ಬೇಸ್ ಮಾಡ್ಕೊಂಡು ಏನು ಮಾಡ್ತಾರೆ ಈಗ ಕಾಲವನ್ನು ಗಣನೆ ಮಾಡ್ತಾರೆ. ಕಾಲ ರೂಪೇಣ ಚ ಟೈಮ್ ಎಷ್ಟಾಗಿದ್ದಾರೆ ಸೂರ್ಯ ನೋಡಿ. ಹಳ್ಳಿಯವರು ಏನು ಮಾಡ್ತಾಯಿದ್ರು, ಈ ಬೆಂಗಳೂರಿಗೆ ಸೂರ್ಯಚಂದ್ರ ಕಾಣಿಸೋದೇ ಇಲ್ಲ, ಸಾಮಾನ್ಯ ಬಿಲ್ಡಿಂಗ್ ಎತ್ತರ ಆದಮೇಲೆ ಕಾಣಿಸೋದೇ ಇಲ್ಲ. ಸೊ ಚಂದ್ರ ನೋಡೋದಂತೂ ಸಾಧ್ಯ ಇಲ್ಲ ಬೆಂಗಳೂರಲ್ಲಿ. ಅವರು ಚಂದ್ರ ಮೇಲ್ಮೈ ಎಲ್ಲ ಬಡ್ಕೊಂಡ್ಬಿಟ್ಟಿರ್ತಾರೆ, ಅಲ್ಲಿ ಬಂದಾಗ ಕಾಣಬೇಕು, ಇಲ್ಲೆಲ್ಲ ಅಡ್ಡ ಇರುತ್ತದೆ, ಅಷ್ಟೊತ್ತು ಮಲಗಿ ಬಿಟ್ಟಿರ್ತಾರೆ. ಆದ್ದರಿಂದ ಕಾಣಿಸೋದೇ ಇಲ್ಲ. ಸೂರ್ಯ ಬಿಸಿಲು ಕಾಣಿಸುತ್ತೆ ಹೊರತು ಬಾಳೆ ಕಷ್ಟ ನೋಡೋಕ್ಕಾಗೋದಿಲ್ಲ. ಆದರೆ ನಿಜವಾಗ್ಲು ಅರ್ಥ ಮಾಡಿಕೊಂಡ್ರೆ ಹಳ್ಳಿಗಳೆಲ್ಲ ಟೈಮ್ ಹುಡುಕ್ತಾ ಇದ್ದ ಸೂರ್ಯನ, ಸೂರ್ಯ ಇಲ್ಲಿದ್ದಾನೆ ಟೈಮ್ ಹೇಳ್ತಾ ಇದ್ರು, ಸೂರ್ಯ ಇಲ್ಲಿಗೆ ಬಂದಿದ್ದ, ಸೂರ್ಯ ಅಲ್ಲಿಗಿದ್ದ, ಸೂರ್ಯ ಅಲ್ಲಿದ್ದ, ಈ ರೀತಿ ಟೈಮ್ ಹೇಳೋ ಪದ್ಧತಿ ಸರಿಯಾಗಿ. ಅದಕ್ಕೆ ಕಾಲರೂಪೇಣ ಚತುರ್ವಿಧ ಭೂತನಿಕಾಯಾನ, ನಾಲ್ಕು ವಿಧದ ಕೃಪಾದ್ರೆ ಅದು ಬೇರೆ ಅದೇನೇ ಹೇಳಿ. ಚತುರ್ವಿಧ ಭೂತನಿಕಾಯಾನ, ನಿಕಾಯ ಅಂದರೆ ಗುಂಪು, ನಾಲ್ಕು ವಿಧಂಥ ಪ್ರಾಣಿಗಳಿಗೆ. ಬ್ರಹ್ಮಾದಿ ಸ್ತಂಭ ಪರ್ಯಂತಾನ, ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ಸ್ತಂಭ ಅಂದರೆ ಜೊಂಡು, ಇದು ಜೊಂಡು ಅಂತೀವಲ್ಲ ಹಾಗೆ ತೃಣ, ಅಲ್ಲಿವರೆಗೂ ಕೂಡ ಇರತಕ್ಕಂಥವರ. ಅಂತರ್ಹೃದಯೇಷು ಬಹಿರಪಿ ಆಕಾಶ ಇವ, ಅಂತರ್ಹೃದಯದೊಳಗೆ ಒಳಗೆ ಹೊರಗೂ ಕೂಡ ಆಕಾಶ ಹೇಗೋ ಹಾಗೆ ಇದ್ದು. ವ್ಯವಧೀಯಮಾನ ಭಗವಾನ್ ಏಕ ಏವ, ಬ್ರಹ್ಮಾದಿಗಳನ್ನು ತಗೊಂಡಾಗ ಆದಿತ್ಯ ಅಂದರೆ ವಿಷ್ಣುವೇ, ಉಳಿದವರಿಗಾದರೆ ಇವರು ಅವರೆಲ್ಲ ಸೇರ್ತಾರೆ. ಭಗವಾನ್ ಏಕ ಏವ ಕ್ಷಣ ಲವ ನಿಮೇಷಾದಿ ಅವಯವ, ಕಾಲಕ್ಕೇನೇನು ಭಾಗಗಳು, ಕ್ಷಣಕಾಲ ಲವಕಾಲ ನಿಮೇಷಕಾಲ, ಅವರ ಕಾಲದ ಏನವೆಲ್ಲ ಭಾಗಗಳು, ಕಾಲದ ಸೆಕೆಂಡ್ಸು, ನಿಮಿಷದ ಭಾಗ ಸೆಕೆಂಡು, ಗಂಟೆಯ ಭಾಗ ನಿಮಿಷ, ಆ ರೀತಿ ಹೇಗಿಡುತ್ತಾವೋ ಆ ರೀತಿಯಲ್ಲಿ. ಉಪಚಿತ ಸಂವತ್ಸರ ಗಣೇನ, ಲೆಕ್ಕ ಹಾಕ್ತಾ ಹಾಕ್ತಾ ಏನಂತದ್ದು ವರ್ಷ ಆಯಿತು, ವರ್ಷಗಳಾದ ವರ್ಷ ವರ್ಷಗಳಾದ ಆಮೇಲೆ ಇದೆಲ್ಲ. ಅದಕ್ಕೆ ಯೂನಿಟ್ ಯಾವುದು? ಸೂರ್ಯನೇ. ಸೊ ಸೌರಮಾನ ಗಣೇನ ತೋಯಾದಾನ ವಿಸರ್ಗಾಭ್ಯಾಮ್, ತೋಯ ಆದಾನ ವಿಸರ್ಗಾಭ್ಯಾಮ್, ತೋಯ ಆದಾನ ನೀರನ್ನು ಏನು ಮಾಡ್ತಾನೆ ಉತ್ತರಾಯಣದಲ್ಲಿ ಮೇಲೆ ಕಳ್ಕೊಂಡ್ಬಿಡ್ತಾನೆ, ದಕ್ಷಿಣಾಯನದಲ್ಲಿ ಏನು ಮಾಡ್ತಾನೆ ಕುಡಿಸ್ತಾನೆ, ವಿಸರ್ಗ ಅಂದರೆ ಬಿಡೋದು, ನೀರನ್ನು ತಗೊಳ್ಳೋದು ಬಿಡೋದು. ಆ ಮೂಲಕವಾಗಿ ಇಮಾಂ ಲೋಕಯಾತ್ರಾಮನು ವಹತಿ, ಆ ರೀತಿ ನೀರು ಬೆಳೆದು ಬರದೇ ಹೋಗಿದ್ರೆ ಮಳೆನೇ ಬರ್ತಿರಲಿಲ್ಲ, ಮಳೆ ಬೆಳೆನೇ ಇರ್ತಿರಲಿಲ್ಲ, ಲೋಕಯಾತ್ರ ಜನರು ಬದುಕ್ತಾನೇ ಇರಲಿಲ್ಲ. ಸೂರ್ಯನಿಂದ ಎಷ್ಟು ಉಪಕಾರ ಆಗುತ್ತೆ ಹೇಳ್ತಾರೆ. ಸೂರ್ಯ ಮೆಕ್ಯಾನಿಕಲ್ ಸ್ತೋತ್ರಗಳಲ್ಲ ಇವೆಲ್ಲ, ಎಂಥ ಸ್ತೋತ್ರಗಳಿವೋ ಫ್ಯಾಕ್ಟು, ಸೂರ್ಯನ ಏನೇನಾಗುತ್ತೆ ಎಂಬುದನ್ನು ಹೇಳ್ತಾರೆ. ಯದಿ ಹವಾವ ಓಂ ಬ್ರಹ್ಮನಾಮ್ನೇ ಓಂ ಸ್ಯಾತ್ ಬ್ರಹ್ಮಣಿ ಅನುಜ್ಞಾಯಾಮಿತಿ ಯಾದವಃ. ಬ್ರಹ್ಮನಾಮ್ನೇ ಬ್ರಹ್ಮದೇವ್ ಬ್ರಹ್ಮ ಅಂತ ಅವ್ರ ಹೆಸರಿದೆ, ಕಾರಣ ಏನದು ಇದಕ್ಕೆ ಕಾರಣ ಇನ್ನೇನಿಲ್ಲ. ಅಥ ಕಸ್ಮಾದುಚ್ಯತೆ, ಅಥ ಕಸ್ಮಾದುಚ್ಯತೆ ಬ್ರಹ್ಮೇದಿ ಬೃಹಂತೋ ಹಿ ಅಸ್ಮಿನ್ ಗುಣ ಇತಿ ಶ್ರುತೇ ಗುಣೈರಾತತತ್ವಾತ್ ಓಂಕಾರಸ್ಯ ಅಪಿ ಅಯಮೇವ ಅರ್ಥ. ಬ್ರಹ್ಮ ಅಂದರೂ ವಿಷ್ಣು, ಓಂ ಅಂದರೂ ವಿಷ್ಣು, ಇಮೇವ ಅರ್ಥಂ ಸೂಚಯಿತಿ ಭಗವತೆ ಇತಿ. ಭಗವತೆ ಷಡ್ಗುಣಪೂರ್ಣಾಯ, ಓಂ ಶಬ್ದಕ್ಕೆ ಅರ್ಥ ಹೇಳಿದರು ಭಗವತೆ ಷಡ್ಗುಣಪೂರ್ಣಾಯ. ಭಗವಾನ್ ಅಂದರೆ ಏನರ್ಥ? ಭಗ ಅಂದರೆ ಷಡ್ಗುಣಗಳು, ಭಗವಾನ್ ಷಡ್ಗುಣಪೂರ್ಣ. ಷಡ್ಗುಣಪೂರ್ಣಾಯ ಅಯಂ ವಶಿಷ್ಠಾದಿ ವಿಶಿಷ್ಟಾಧಿಪತ್ ಇದಾನಿಂತನು ಭಗವಾನ್ನ ಇತ್ಯಾಹ ಆದಿತ್ಯಾಯ ಆದಿಭವಾಯ ಪುರಾತನಾಯ. ವಿಶಿಷ್ಟಾದಿಗಳು ಮನ್ವಂತರಕ್ಕೆಲ್ಲ ಚೇಂಜ್ ಆಗ್ತಾ ಹೋಗ್ತಾರೆ, ಆದರೆ ಸೂರ್ಯ ಚೇಂಜ್ ಆಗೋದಿಲ್ಲ. ಅದಕ್ಕೋಸ್ಕರನೇ ವಶಿಷ್ಟಾದಿಗಳಂತೆ ಇದಾನಿಂತನೋ ಭಗವಾನ್, ಈಗಿನ ಸೂರ್ಯ ಅಂತ ಹೇಳಬೇಕಾಗಿಲ್ಲ, ಸೂರ್ಯಮಂಡಲ ಇದ್ದೇ ಇದೆ. ಅದಕ್ಕಾಗಿ ಆದಿತ್ಯಾಯ ಆದಿಭವಾಯ ಪುರಾತನಾಯ, ಪುರಾತನನಾಗಿರ್ತಕ್ಕಂಥ ಸೂರ್ಯ. ಯದ್ವಾ ಅಖಂಡಿತ ಐಶ್ವರ್ಯಾಯ, ಆದಿತ್ಯ ಶಬ್ದಕ್ಕೆ ಅಖಂಡಿತ ಐಶ್ವರ್ಯ ಅಂತ ಅರ್ಥ ಇದೆ. ಏತದ್ವಯಂ ಉಪಪಾದಯತಿ ಅಖಿಲೇತಿ. ಅರ್ಥ ಎಲ್ಲಿ ಬಂದಿದೆ ಅಂದರೆ ಅಖಿಲ ಜಗದಾತ್ಮ ಸ್ವರೂಪೇಣ ಆ ಪದದಲ್ಲಿ ಬಂದಿದೆ. ಯೋ ಭಗವಾನ್ ಬ್ರಹ್ಮಾದಿ ಸ್ತಂಭ ಪರ್ಯಂತಾನಾಂ ಅಂಡಜಾತಿ ಭೇದೇನ ಚತುರ್ವಿಧಾನಾಂ, ಅಂಡಜ ಶ್ವೇತಜ ಉದ್ಭಿಜ್ಜ ಜರಾಯುಜ ಅಂಥೇಳಿ ನಾಲ್ಕು ವಿಧ. ಅಂಡಜ ಮೊಟ್ಟೆಯಿಂದ ಹುಟ್ಟೋದು, ಶ್ವೇತಜ ಈ ಸೊಳ್ಳೆ ಗಿಡಗಳ ಶ್ವೇತಜ, ಉದ್ಭಿಜ್ಜ ಭೂಮಿಯನ್ನು ಅಂಕುರ ಬೀಳಿಸ್ಕೊಂಡು ಹುಟ್ಟೋದು, ಅವೆಲ್ಲ ಏನೋ ಉದ್ಭಿಜ್ಜಗಳು ಭೇದನೆ ಮಾಡ್ಕೊಂಡು ಬರೋದು. ಆಮೇಲೆ ಜರಾಯುಜ ಗರ್ಭದಿಂದನೇ ಹುಟ್ಟಿ ಬರೋದು. ಈ ನಾಲ್ಕು ವಿಧವಾದ ಸೃಷ್ಟಿ ಪ್ರಾಣಿಗಳ ಸೃಷ್ಟಿ ಹೇಳ್ತಾರೆ. ಅದು ಚತುರ್ವಿಧ ಭೂತನಿಕಾಯಾನಾಂ ಅಖಂಡಿತ ಅಂಡಜಾತಿ ಭೇದೇನ ಚತುರ್ವಿಧಾನಾಂ ಭೂತ ಸಮೂಹಾನಾಂ ಹೃದಯೇಷು ಅಂತಃ ಅಖಿಲ ಜಗದಾತ್ಮಸ್ವರೂಪೇಣ ಸಮಸ್ತ ಜಗದಂತರ್ಯಾಮಿ ರೂಪೇಣ ಸ್ಥಿತೋ ಬಹಿರಪಿ ಕ್ಷಣ ಲವ ನಿಮೇಷಾದಿ ಅವಯವ ಉಪಚಿತ ಸಂವತ್ಸರ ಗಣಲಕ್ಷಣೇನ ಕಾಲರೂಪೇಣ ಆಕಾಶ ಇವ ವ್ಯವಧೀಯಮಾನ ತೋಯದಾನ ವಿಸರ್ಗಾಭ್ಯಾಂ ಪ್ರತ್ಯಬ್ಧಂ ತೋಯಸ್ಯ ಆದಾನಂ ಶೋಷಣಂ. ವಿಸರ್ಗ ವೃಷ್ಟಿ, ನೀರನ್ನು ಒಣಗಿಸೋದು ಅದು ಮತ್ತೆ ಸುರಿಸೋದು. ಇಮಾಂ ಲೋಕಯಾತ್ರಾಮನುಭಹತಿ, ಲೋಕಯಾತ್ರೆ ನಿರ್ವಹಣೆ ಮಾಡ್ತಾ ಇದ್ದೀರಿ. ಯದ್ವಾ ಘಟಾದಿ ಉಪಾಧಿನ ಆಕಾಶ ಇವ ಸುರನರಾದಿ ಶರೀರೋಪಾಧಿನ ವ್ಯವಧೀಯಮಾನ ಪರಿಚ್ಛೇದ್ಯಮಾನ ಇತಿ. ದೇವರು ಒಳಗಿರ್ತಕ್ಕಂಥ ಸೂರ್ಯನಿಗೂ ವಾಯುದೇವರಿಗೂ ದೇವರಿಗೂ ಅನ್ವಯ ಇದೆ. ಅದಕ್ಕೆ ಎಲ್ಲರಿಗೂ ಪ್ರತ್ಯೇಕ ಅನ್ವಯ ಮಾಡ್ಕೊಂಡು ಹೋಗಬೇಕು. ಯದಿ ಹವಾವ ವಿಭುಧ ಋಷಭ ಸವಿತರ ಸವಿತ ಅಧಃ ತಪತಿ ಅನುಸವನಂ ಅಹರಹ ಆಮ್ನಾಯ ವಿಧಿನ ಉಪತಿಷ್ಠಮಾನಾಂ ಅಖಿಲ ದುರಿತ ವೃಜಿನ ಬೀಜಾವಭರ್ಜನಂ ಭಗವತಃ ಸಮಭಿಧೀಮಹಿ ತಪನಮಂಡಲಂ. ಯದಿ ಹವಾವ ವಿಭುಧ ಋಷಭ, ಹೇ ವಿಭುಧ ಋಷಭ, ಸುರಋಷಭ ನರಋಷಭ ಇದ್ದಾಗ ವಿಭುಧ ಋಷಭ, ವಿಭುಧ ಅಂದರೆ ದೇವತೆಗಳು, ವಿಭುಧ ಋಷಭ ದೇವಶ್ರೇಷ್ಠನೇ ಋಷಭ ಬಹಳ ಶ್ರೇಷ್ಠ. ಸವಿತ ಸವಿತಃ ಸೂರ್ಯನೇ ಸವಿತಃ, ಅದೇ ಸವಿತ ಇಲ್ಲಿ ಸೂರ್ಯ ಅಂದರೆ ಸೂರ್ಯಾಂತರ್ಯಾಮಿ ಪರಮಾತ್ಮ ಮುಖ್ಯವಾಗಿ, ತತ್ ಸವಿತರು ವರೇಣ್ಯಂ ಸವಿತಃ ಅಧಃ ತಪತಿ ಅಲ್ಲಿ ಬಿದ್ದು ಸುಡ್ತಾ ಇದ್ದಾನೋ ಅನುಸವನಂ ಅನುಸವನಂ ಪ್ರತಿ ದಿವಸ ಅಹರಹ ಹಗಲು 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 ಕೂಡ ಆಮ್ನಾಯ ವಿಧಿನ ಆಮ್ನಾಯ ವಿಧಿನ ಅನ್ಯ ಅಂದರೆ ಬದಲಾಗದ ರೀತಿ ಅನನ್ಯಥಾ ಪಾಠಾತ್ ಆಮ್ನಾಯ ಯಾವುದೇ ರೀತಿಯಾದ ಬದಲಾವಣೆ ಇಲ್ಲದೇನೆ ಸೂರ್ಯ ಹುಟ್ಟಬೇಕು ಉಳಬೇಕು. ಎಷ್ಟು ಫಿಕ್ಸೆಡ್ ಅಂದರೆ ಒಂದೇ ಒಂದು ದಿವಸಗಳು ತಡ ಆಯ್ತಾ ಅಂತ ಯಾರೇ ಹಾಳಾಗಿಲ್ಲ, ಬೇಗ ಬಂತ ಅಂತ ಹೇಳಾಗಿಲ್ಲ. ಮನುಷ್ಯನ ಗಡಿಯಾರ ಹೆಚ್ಚು ಕಡಿಮೆ ಆಗುತ್ತೆ, ಮನುಷ್ಯ ಟೈಮಿಂಗ್ಸ್ ಹೆಚ್ಚು ಕಡಿಮೆ ಆಗುತ್ತೆ, ಸೂರ್ಯನದು ಚೂರು ಕೂಡ ಹೆಚ್ಚು ಕಡಿಮೆ, ಅದಕ್ಕೆ ಆಮ್ನಾಯ ಅಂತ ಕರೆದು. ಇನ್ನೊಂದು ಅರ್ಥ ಆಮ್ನಾಯ ವಿಧಿ ವೇದವಿಧಿ ವೇದೋಕ್ತವಾದ ರೀತಿಯಲ್ಲಿ ಏನೋ ಯಾರಿಗೆ ಯಾರಿಗೆ ಗುಣಿಗಳಿಗೆ ಎಲ್ಲ ಅಕ್ಕೋ ಎರಡು ಜ್ಞಾನ ಹೋಯಿತು, ಅಕ್ಕೋ ಎರಡು ಜ್ಞಾನ ಹೋಯಿತು. ಯಾರ ಹತ್ರ? ವೈಶಂಪಾಯನರ ಹತ್ರ ಬಂದಿತ್ತು. ಎಲ್ಲ ಹೋಗಲಿ ಅಂತ ಹೇಳಿಲ್ಲ ಅವ್ರು, ಏನು ಮಾಡಿದರು? ಇಲ್ಲಿ ಓದಿದ್ದನ್ನು ಬಿಟ್ಟು ಹೋಗು ಅಂತ ಹೇಳಿದ್ರು, ಇಲ್ಲಿ ಓದಿದ್ದನ್ನು ಬಿಟ್ಟು ಹೋಗಬೇಕು. ಸಿಮಿಲರ್ ಕೇಸ್ ಇದೆ ಲೆಪ್ಪೇಟ್ಗಳು, ಗೌತಮರ ಶಾಪನೂ ಹಾಗೆ ಬಂದಿತ್ತು. ಗೌತಮರಿಗೆ ಏನು ಮಾಡಿದರು ಇವರು? ಮಳೆಗ ಕತೆ ಕೇಳಿದ್ದೀರಲ್ಲ, ಎಲ್ಲ ಕಡೆ ಬರಗಾಲ ಇತ್ತು, ಗೌತಮರಲ್ಲಿ ಮಾತ್ರ ಬರಗಾಲ ಇರಲಿಲ್ಲ. ಅಲ್ಲೆಲ್ಲ ಋಷಿಗಳು ಹೋದರು, ಅತಿಥಿಗಳು ಅಂತ ಗೌರವಿಸಿದರು. ಅವರು ಕೂಡ ಅನ್ನ ಬೇಕು ಅಂತ ಅವರು ಬಂದರು, ಅತಿಥಿಗಳು ಒಂದು ಇವರು ಬಂದರು. ಫಸ್ಟ್ ಕ್ಲಾಸಾಗಿ ಅವರಿಗೆ ಆಹಾರ ಹಾಕಿದರು, ಪಾಠ ಪಡೆಯೋ ಮಕ್ಕಳು ಇದ್ದುಬಿಟ್ರು. 12 ವರ್ಷ ಮುಗೀತು, ಬರಗಾಲ ಹೋಯಿತು, ಇನ್ನು ವಾಪಸ್ ಹೋಗ್ತೀವಿ ಅಂತ ಅಂದರು ಅವರು. ಏ ಹೋಗ್ಬೇಡಿ ಇಲ್ಲೇ ಇರಿ ಅಂದರು, ಹಿಂದಿನ ಕಾಲಕ್ಕೆ ಬದಲು ಹೋಗ್ರಿ ಎಂಬ ಕಾಲ ಇದು. ಅವ್ರೇನು ಮಾಡ್ತಿದ್ರು? ಅತಿಥಿಗಳು ಬಂದರೆ ಹಿಂದಿನ ಕಾಲ ಬಿಡ್ತಾನೇ ಇರಲಿಲ್ಲ, ಇರಿ ಇರಿ ಅಂತ ಇಳಿಸ್ಕೊಂಡು ತಿರ್ವಾಯಿಲ್ದ ಕಟ್ಕೊಳಿಸ್ತಿದ್ರು. ಅಂಥ ಕಾಲ ಇತ್ತು. ಇಲ್ಲೇ ಇಲ್ಲಿ ಇಲ್ಲೇ ಇರಿ ಅಂತ ಹೇಳಿದ್ರು. ಯಾಕೆ ಒಳ್ಳೆ ಕೆಲಸ ಮಾಡ್ಕೊಂಡಿದ್ದೀರಲ್ಲ, ನನಗೆ ಪುಣ್ಯ ಬರುತ್ತೆ ಅಂತ ಹೇಳಿದರು. ಕೊನೆ ಏನು ಮಾಡಿದ್ರು ಅವರು? ಇವತ್ತು ಹಾಸ್ಪಿಟ್ಲಲ್ಲಿ ಇರಿ ಇರಿ ಹೋಗ್ಬೇಡಿ ಅಂತಾರೆ ಅಷ್ಟೇ. ಯಾಕೆ ಬಿಲ್ ಬರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಅವ್ರಿಗೆ ಪುಣ್ಯ ಬರುತ್ತೆ, ಅವ್ರಿಗೆ ಬಿಲ್ ಬರುತ್ತೆ ಅಷ್ಟೇ. ಅದಕ್ಕೆ ಹೇಳ್ತಾರೆ ಇಲ್ಲ ಹೋಗಲೇಬೇಕು, ಪಾಪ 12 ವರ್ಷ ಊಟ ಹಾಕಿದ್ದಾರೆ, ಏ ಹೋಗ್ತೀವಿ ಅಂತ ಹೇಳೋದಕ್ಕೆ ಗಟ್ಟಿ ಮಾಡೋ ಮನಸ್ಸಿಲ್ಲ, ಇರಲಿಕ್ಕೂ ಸಾಧ್ಯ ಇಲ್ಲ. ಯಾಕೆ? ಪುಣ್ಯ ಹೋಗ್ತದೆ ಅಲ್ಲಿ, ತಮ್ಮ ವ್ಯವಸ್ಥೆ ಬೇರೆ ಇದೆ, ಯಾಕಿರಬೇಕು ಅಂತ ಅವ್ರ ಯೋಚನೆ. ಅಷ್ಟೊತ್ತಿಗೆ ಏನಾಯಿತು ಕತೆ ಗೊತ್ತಿದೆ, ಶಿವ ತಲೆ ಮೇಲೆ ಗಂಗಾದೇವಿ ಕೂತಿದ್ರು, ಅಹಂಕಾರ ಬಂದಿತ್ತು ಅವರಿಗೆ, ಅವ್ರು ಇಳಿಸ್ಬೇಕಾಗಿತ್ತು ಪಾರ್ವತಿ ದೇವಿಗೆ. ಗಣೇಶನ ಕರೆದು ಹೇಳಿದರು ಅಲ್ಲಿ ಹೋಗಿಬಿಟ್ಟು ಇದು ಮಾಡಿರಿ ಅಂತೇಳಿ. ಗಣೇಶ ಬಂದ, ಒಬ್ಬ ಒಟ್ಟು ವೇಷದಲ್ಲಿ ಬಂದ. ಬಂದುಬಿಟ್ಟು ಏನಯ್ಯ ಇಷ್ಟು ಬ್ರಾಹ್ಮಣರು, ಇಷ್ಟು ತಿಳುವಳಿಕೆ ಇರೋರು ನೀವು, ಪರಪಾಕ ನಿಷಿದ್ಧ ಅಂತ ಗೊತ್ತಿಲ್ಲ, ಸುಮ್ಮನೆ ವಾರ ಊಟ ಮಾಡ್ಕೊಂಡು ಇದ್ಬಿಟ್ಟಿದ್ದೀರಲ್ಲ, ನಿಮ್ಮ ನಿಮ್ಮ ಆಶ್ರಮಕ್ಕೆ ಹೋಗ್ರಿ ಸಾಕು ಅಂತ ಬೈದರು. ಇಷ್ಟು ಹುಡುಗ ಹೇಳಿದ್ರು ಅದು ಬೇರೆ, ಹುಡುಗರು ಹುಡ್ತಾ ಬಂದಿದ್ರು ಬೈಸ್ಕೊಂಡಾಗಾಯ್ತು, ಚಿಕ್ಕ ಹುಡುಗ ಮಗು ಬೈದಾಗಾಯ್ತು. ಓ ಹೇಗೆ ಹೋಗೋದು ಬಿಡ್ತಾ ಇಲ್ಲ ಅವರು ಅಂತ ಕೇಳಿದರೆ ಅದು ಉಪಾಯ ಹೇಳ್ತೇನೆ ಕೇಳಿ ಅಂತೇಳಿ ಗೋ ಸೃಷ್ಟಿ ಮಾಡಿ ಆ ಸೃಷ್ಟಿ ಹೇಗಿರಬೇಕು ಗೋವು ಅಂದರೆ, ಹೇ ಅಂದರೆ ಸತ್ತೋಗ್ಬೇಕು, ಅತ್ತ ಗೋ ಮಾಡಬೇಕು, ಬಿಟ್ಟಿದ್ರೆ ಸಾಯ್ಬೇಕು, ಅಂತ ಗೋ ಸೃಷ್ಟಿ ಮಾಡಿ ಆವಾಗ ಅವರು ಗೋವೇನದು ಗೌತಮಸ್ಯ ಅನ್ನವಂತಮ್ಮ ಆಶ್ರಮ, ಒಳ್ಳೆ ಬೆಳೆದ ಪೈರು ಅಲ್ಲಿ ಹೋಗಿ ಎಂಟರ್ ಆಗಲಿ, ಅದು ತಿನ್ನಲಿಕ್ಕೆ ಶುರು ಮಾಡಲಿ, ಗೌತಮರು ಬರ್ತಾರೆ, ಅವ್ರು ಗೋವನ್ನು ಓಡಿಸ್ಬಾರ್ದು ಗೊತ್ತು, ಆದರೆ ಬ್ರಾಹ್ಮಣರು ತಿನ್ನೋ ಅನ್ನ ನೈವೇದ್ಯ ಆಗಿಲ್ಲ ಅಂಥೇಳಿ ಓಡಿಸೋಕ್ಕೆ ಬರ್ತಾರೆ. ಸ್ವಲ್ಪ ಈಗಂದ್ರೆ ಸಾಕು ಸಾಯ್ಬೇಕಾಗಿರ್ಬೇಕಲ್ಲ, ಅವರು ಪ್ರೋಕ್ಷಣೆ ಮಾಡ್ತಾರಂತ ನೀರನ್ನು ಕೋಲು ಕೂಡ ಅಲ್ಲ, ಸತ್ತೋಗ್ಬಿಡ್ತದೆ ತಕ್ಷಣ. ಏ ಗೋಹತ್ಯೆ ಮಾಡಿದ್ದೀರಿ ನಿಷೇಧ ಬೈದು ಹೋಗಿಬಿಟ್ರು, ನಿಮ್ಮನ್ನು ನಿಮ್ಮ ಊಟ ನಾವು ಮಾಡಬಾರ್ದು ಅಂತ ಹೊರಟವ್ರು. ತಕ್ಷಣ ಏನು ಮಾಡಿದ್ರು ಅವರು, ಏನು ಮಾಡಬೇಕು ಅಂತ ಕೇಳಿದರು. ಪಾಪ ಗಣೇಶ ಹೇಳ್ಕೊಟ್ಟಿದ್ದ, ಇವಾಗ ಗೋದಾವರಿ ಗಂಗೆ ಕಾವೇರಿದೆಯಲ್ಲ ಅದನ್ನು ಹರಿಸಿದರೆ ಇದು ಗೋವಿನ ಮೇಲೆ ಪಾಪ ಹೋಗುತ್ತೆ ಅಂತೇಳಿ, ಸತ್ತ ಗೋವಿನ ಹರಿಬೇಕು. ಅಲ್ಲಿ ಬಂದಿತ್ತಲ್ಲ ಸಗರನ ಇದರೊಳಗೆ ಆ ಕಪಿಲನಾಮಕ ಪರಮಾತ್ಮನ ಪಾದ ಸೋಡಿ, ವಿಷ್ಣು ಗಂಗಾ ನದಿ ಹರಿದ್ರೆ ಪಾಪ ಹೋಗ್ತದೆ ಅಂತೇಳಿ, ಇಲ್ಲೂ ಹರಿದ್ರೆ ಪಾಪ ಹೋಗ್ತದೆ ಅಂತ ಹೇಳಿದರು. ತಕ್ಷಣ ಏನು ಮಾಡಿದರು ಅವರು, ತಪಸ್ ಮಾಡಿದರು. ಪಾಪ ಗಂಗಾ ಪ್ರತ್ಯಕ್ಷವಾದಾಗ ಕಡಿದ್ರು ಬಿಡಬೇಕು ಅಂಥೇಳಿ ಬಂದರು. ಗೋದಾವರಿ ಗಂಗಾ ಗೋದಾವರಿ ನದಿ ಬದುಕಿಬಿಟ್ಟಿತು. ಆಮೇಲೆ ತಪಸ್ಸಿಗೆ ಕೂತರು ಅವರು, ಯಾಕೆ ಹೀಗಾಯಿತು ಅಂಥೇಳಿ. ಮೊದಲು ನೋಡಿ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಮೊದಲು ಯಾವುದು ಯೋಚನೆ ಮಾಡಲಿಲ್ಲ, ಫಸ್ಟ್ ಏನು ಮಾಡಬೇಕಾಗಿತ್ತು ಅವರು, ಗೋಹತ್ಯೆ ಪಾಪ ಕಳ್ಕೋಬೇಕಾಗಿತ್ತು. ಯಾರೋ ಸ್ಕೂಟ್ರ್ ತಿಳಿದು ಬದಲು ಯಾಕೆ ಬಿದ್ದ, ಮೊದಲು ಏನು ಮಾಡಬೇಕು ಅವ್ರನ್ನ, ಎದ್ದು ಇದೇನು ವಿಡಿಯೋ ತೆಗೆದ ಕೂತ್ಬಿಡ್ತಾರೆ ಬಿದ್ದವ್ರನ್ನ. ಆ್ಯಕ್ಚುಲಿ ಏನು ಮಾಡಬೇಕು, ಪಾಪ ಎದ್ದು ಬಿಟ್ಟು ಸರಿ ಎಷ್ಟೋ ಜನ ಬದುಕ್ತಿರ್ತಾರೆ, ಅವ್ರು ಮಣ್ಣು ನೋಡ್ಕೋಬೇಕು ಅವರು. ಕಾರಣ ಯೋಚನೆ ಫಸ್ಟ್ ಗೋವು ಬದುಕಬೇಕು. ಈಗ ಕತೆ ಶುರು ಮಾಡಿದರು, ಯಾಕೆ ಹೀಗಾಯಿತು ಯೋಚನೆ ಮಾಡಿದರು. ದಿವ್ಯ ದೃಷ್ಟಿ ನೋಡಿ ಎಲ್ಲ ಗೊತ್ತಾಯ್ತು, ಅವ್ರಿಗೆ ಬುಷ್ಗಳು ಮಾಡಿದ ಕಿತಾಪತಿ ಅಂತ ಗೊತ್ತಾಯಿತು. ತಕ್ಷಣ ಏನು ಮಾಡಿದರು ಅವರು, ಶಾಪ ಕೊಟ್ಟರು, ಇಲ್ಲಿ ಓದಿದ್ದೆಲ್ಲ ಮರ್ತು ಹೋಗಲಿ ಅಂತೇಳಿ. ಅರ್ಥ ಇಷ್ಟು ಏನೇನು ಮಾಡಿದ್ದೀರಿ ನೀವೀಗ, ಹೊರಟೋಗ್ಲಿ. ಅವರೆಲ್ಲ ಶಾಪ ಬಂದು, ಸಿಮಿಲರ್ ಕೇಸ್ ಇದೆ ಇಲ್ಲಿ. ಅಪ್ಪ ಗೌತಮರು ಶಿಷ್ಯರಾಗಿ ಪಾಠ ಓದಿಲ್ಲ ಅವರು, ಅಲ್ಲಿ ಇದ್ದು ಉಪಯೋಗ ಮಾಡಿಕೊಂಡ್ರಲ್ಲ, ಊಟ ಮಾಡಿಕೊಂಡು ನನ್ನ ಆಶ್ರಯದಲ್ಲಿ ಏನೇನು ಓದಿದ್ದೀರಿ ಅದಿಷ್ಟು ಹೋಗಲಿ ಅಂತೇಳಿ ಎಲ್ಲ ಜ್ಞಾನ ಹೊರಟೋಯ್ತು. ಆಗ ಋಷಿ ಏನಾಗಿ ಒಂದೇ ಕಡೆ ಕೇಂದ್ರೀಕೃತವಾಯ್ತಾಗ, ಯಾಕೆ ಬರಗಾಲ ಆದ್ದರಿಂದ ಬೇರೆ ಕಡೆ ಅಂಥ ಜಾಗ ಇರಲೇ ಇಲ್ಲ, ಅಲ್ಲಿಗೆಲ್ಲ ಹೋಗಿಬಿಟ್ಟಿದ್ರು. ಸೊ ಗೌತಮರು ಶಾಪ ಕೊಟ್ಟರು, ಅವ್ರ ಜ್ಞಾನ ಲೋಪ ಆಯಿತು. ಆಗ ಜ್ಞಾನೇತು ಅಜ್ಞಾನತಾಂಗತೆ ಬಂತಲ್ಲ ಎಲ್ಲ, ಆಗ ಎಲ್ಲ ಪ್ರಾರ್ಥನೆ ಮಾಡಿದ್ರು, ಪರಮಾತ್ಮ ಅವತಾರ ಮಾಡ್ದ ಅಂತೇಳಿದ. ಇಲ್ಲಿ ಎಲ್ಲರಿಗೂ ಆಗಲಿಲ್ಲ, ಯಾರಿಗಾಯಿತು, ಅವರೊಬ್ಬರಿಗೆ ಯಾಜ್ಞವಲ್ಕಿಯರು ಮಾತ್ರ ಆಯಿತು ಅಷ್ಟೇ. ಅದು ಕೂಡ ಎಷ್ಟು, ಇಲ್ಲಿ ಓದಿದ್ದು ಮಾತ್ರ, ಇವ್ರು ಹೇಳ್ಕೊಟ್ಟಿದ್ದು ಮಾತ್ರ. ದೇರ್ಫೋರ್ ಜ್ಞಾನ ಇತ್ತಲ್ಲ ಅವರಿಗೆ, ಅದೇನು ಹೋಗಲಿಲ್ಲ. ಇವತ್ತು ಬಿ ಎಸ್ ಸಿ ಓದ್ತಾ ಎಮ್ ಎಸ್ ಸಿ ಕಟ್ಟಿದೆ, ಎಮ್ ಎಸ್ ಸಿ ಫೇಲ್ ಆಯಿತು, ಬಿ ಎಸ್ ಸಿ ಹೋಗಲಿಲ್ಲ. ಬಿ ಎಸ್ ಸಿ ಏನಾಯಿತು, ಆ ಬಿ ಎಸ್ ಸಿ ಯಾರು ಓದ್ತಾ ಇದ್ದಿಲ್ಲ ಎಮ್ ಎಸ್ ಸಿ, ಆಮೇಲೆ ಏನಾಗ್ತಿತ್ತು. ಇವತ್ತು ಇವತ್ತು ಜೀರೋ ಪ್ರೈವೇಟ್ ಸ್ಕೂಲಿಂದ ಬಂತ ಕರೆದ್ರೆ ಬಿ ಎಸ್ ಸಿ ಸೇಫ್, ಎಮ್ ಎಸ್ ಸಿ ಅಷ್ಟೇ ಎಫೆಕ್ಟ್ ಆಗಿತ್ತು. ಆದರೆ ಬಿ ಎಸ್ ಸಿ ಥರ್ಡ್ ಇಯರ್ ಹೋಗಲಿಲ್ಲ, ಬಿ ಎಸ್ ಸಿ ಬಿ ಎಸ್ ಸಿನೇ ಹೋಯ್ತು ಅಲ್ಲಿಗೆ. ಅದಕ್ಕೆ ಆ ಕೋರ್ಸ್ಗೆ ಅಟ್ಯಾಚ್ಡ್ ಅದು, ಈ ಕೋರ್ಸ್ ಡಿಟ್ಯಾಚ್ಡ್ ಆದ್ದರಿಂದ ಅದೇನಾಗಲಿಲ್ಲ. ಏನು ಮಾಡಿದ್ರು ಅವರು, ಆಮ್ನಾಯ ವಿಧಿನ ಉಪತಿಷ್ಠಮಾನಂ ಅಖಿಲ ದುರಿತ ವೃಜಿನ ಬೀಜಾಭರ್ಜನಂ, ಎಷ್ಟು ಚೆನ್ನಾಗಿದೆ, ಅಖಿಲ ದುರಿತ ವೃಜಿನ ಬೀಜಾಭರ್ಜನಂ, ಎಲ್ಲ ಕೆಟ್ಟದ್ದಕ್ಕೆ ಮೂಲವಾದ ಪಾಪದ ಬೀಜವನ್ನೇ ನಾಶ ಮಾಡತಕ್ಕಂತಹ, ಗೊತ್ತಾಯ್ತಾ ನಮಗೇನಾಯಿತು, ಏನೋ ಆಪತ್ತು ಬಂತು, ಅದು ಏನಾಯ್ತು, ಕೆಟ್ಟದಾಯಿತು, ಕೆಟ್ಟದಕ್ಕೆ ಏನು ಕಾರಣ, ಒಂದು ಪಾಪ, ಆ ಪಾಪಕ್ಕೆ ಬೀಜ ಇದೆಯಲ್ಲ, ಇನ್ನೊಂದು ಪಾಪ ಇದೆ, ಅದನ್ನೇ ಭರ್ಜನ ತೆಗೆದುಹಾಕೋ ಶಕ್ತಿ ಇದೆ. ಸೂರ್ಯನ ಆರಾಧನೆ ಮಾಡೋದ್ರಿಂದ ಏನಾಗುತ್ತೆ, ಪಾಪ ಪರಿಹಾರ ಆಗುತ್ತೆ. ಆಮನಾಯ ಎಂಬುದಕ್ಕೆ ಎರಡು ಅರ್ಥ, ಬದಲಾಗದೇ ಇರೋದು ಅಂತ ಅರ್ಥ. ನಿನ್ನ ವೇಳೆಯಲ್ಲಿ ಯಾವ ಬದಲಾವಣೆ ಮಾಡಿಕೊಡೋದೇನೆ, ತಪ್ಪದೇ ಹುಟ್ಟೋದು ಮುಳುಗೋದು ಮಾಡ್ತೀಯಲ್ಲ, ಎಷ್ಟು ಅನುಗ್ರಹ ಮಾಡ್ತೀಯ ಅಂತ ಒಂದು ಅರ್ಥ. ಅಥವಾ ಆಮ್ನಾಯ ವಿಧಿ ಅಂದರೆ ಏನು, ವೇದ ವಿಧಿ, ವೇದದಲ್ಲಿ ಹೇಳಿದ್ದಾರೆ ಆ ರೀತಿಯಲ್ಲೇ ಬಿಡಬೇಕು ಅಂತ, ಆ ರೀತಿಯೇ ಫಾಲೋ ಮಾಡ್ತೀವಿ, ಗೌರ್ಮೆಂಟ್ ಆರ್ಡರ್ ಹೇಗೋ ವೇದವನ್ನು ಫಾಲೋ ಮಾಡ್ಕೊಂಡಿದ್ದೆ ಅಂತ ಇನ್ನೊಂದು ಅರ್ಥ. ಹೌದು, ಆಮ್ನಾಯ ಅಂದರೆ ಅದೇ, ಆಮ್ನಾಯೋ ಅನನ್ಯಥಾ ಪಾಠ ಸಮಭಿಧೀಮಹಿ ತಪನ ಮಂಡಲಂ ಅಂತಹ ತಪನ ಮಂಡಲ, ಸೂರ್ಯಮಂಡಲವನ್ನು ನಾವು ನಿತ್ಯದಲ್ಲೂ ಕೂಡ ಉಪಾಸನೆ ಮಾಡ್ತೇವೆ. ಸೂರ್ಯನ ಆರಾಧನೆ ಮಾಡಬೇಕು, ಕೆಳಗೆ ನೋಡ್ಕೊಂಡು ಸೂರ್ಯನ ಆರಾಧನೆ ಮಾಡೋದಲ್ಲ, ಸೂರ್ಯ ಎಲ್ಲಿರ್ತಾನೆ, ಮೇಲೆ, ಅದು ಸೂರ್ಯಮಂಡಲ ನೋಡಿಕೊಂಡೇ ಮಾಡಬೇಕು. ಆ ಏನ ಅದು ಇನ್ನೂ ದೊಡ್ಡದು ಅಂತ ಅರ್ಥ. ಆಮ್ನಾಯ ಮಹಾಮ್ನಾಯ ಯಾ ಇಹ ವಾ ವಾ ಅದಕ್ಕೆ ಅರ್ಥ, ಹೇ ಬ್ಯೂಹರ್ಷಭ ಹೇ ಸವಿತಃ ತವ ಯತ, ಅದೇನು ತಪ್ಪಾಗಿದೆ, ಅಲ್ಲಿದೆ ಯತ್ ಅದೋ ಮಂಡಲ ಮನುಸವನಂ, ಅದು ಆ ಮಂಡಲ, ಅಧಃ ಇದಂ, ಅಧಃ ಅಂದರೆ ಅದು ಸಂಸ್ಕೃತ, ಅಧ ಕನ್ನಡದಲ್ಲಿ ಅದು ಅಷ್ಟೇ, ಇದಂ ಅಂದರೆ ಇದು, ತಪತಿ ಆ ಮಂಡಲದೇನು ಪ್ರಕಾಶ ಮಾಡ್ತಿದ್ದೀಯಲ್ಲ, ಇಹ ವಾವ ಇತಿ ಅಲಂಕಾರಾರ್ಥ, ಹೇ ತಪನ ಪ್ರಕಾಶನಶೀಲ ತತ್ ಸಮಭೈ ಧೀಮಹಿ ಸಮ್ಯಕ್ ಚಿಂತೆಯಾಮಃ ಸತ್ಯಂ ಪರಂ ಧೀಮಹಿ ಇದ್ದಾಗೆ ಸಮಭಿ ಧೀಮಹಿ. ಕೀದೃಶಂ ಮಂಡಲಂ, ಎಂಥ ಮಂಡಲ ಅದು, ಅಹರಹ ಆಮ್ನಾಯ ವಿಧಿನ ವೇದೋಕ್ತ ಪ್ರಕಾರೇಣ ಉಪತಿಷ್ಠಮಾನಾನಾಂ ಸೇವಮಾನಾನಾಂ ಅಖಿಲಾನಾಂ ದುರಿತಾನಾಂ ಒಂದು ಆ ರೀತಿ ಮಾಡ್ತೀವಿ. ಇನ್ನೊಂದು ಅರ್ಥ ಏನು ಅಂದರೆ, ಯಾರು ನಿನ್ನ ಸೇವೆ ಮಾಡ್ತಾರಲ್ಲ ಎಲ್ಲ ಪಾಪನೂ ಪರಿಹಾರ ಮಾಡಿಬಿಡ್ತೀವಿ. ಎಷ್ಟೋ ಜನ ಮಾಡ್ತಾರೆ, ಯಾಕೆ ಪರಿಹಾರ ಮಾಡೋದಿಲ್ಲ ಅಂದರೆ, ವೇದ ವಿಧಿನ ವೇದೋಕ್ತವಾದ ವಿಧಿಯಲ್ಲಿ ಆರಾಧನೆ ಮಾಡಬೇಕು. ಗೊತ್ತಾಯ್ತಾ? ವೇದೋಕ್ತ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕೂಡ ಏನಿರುತ್ತೆ, ವಿಧಿಗಳಿದೆ. ಲಾಸ್ಟ್ ಡೇಟ್ ಒಂದಿದೆ, ಪ್ರಿಸ್ಕ್ರೈಬ್ಡ್ ಫಾರಮ್ ಇದೆ, ವರ್ಕಿಂಗ್ ಅವರ್ಸ್ ಇದೆ. ಆ ರೀತಿ ಹಾಕಿದ್ರೆ ಏನಾಗುತ್ತದೆ, ವ್ಯಾಲಿಡ್ ಅಪ್ಲಿಕೇಶನ್. ಅದೇ ರೀತಿ ಸ್ತೋತ್ರ ಮಾಡಬೇಕಾದ್ರೂ ಕೂಡ ಹೇಗೆ ಮಾಡಬೇಕು, ಆಮ್ನಾಯ ವಿಧಿನ ವೇದೋಕ್ತ ವಿಧಿಯಿಂದನೇ ಮಾಡಬೇಕು. ಆ ರೀತಿಯಾಗಿ ಯಾರು ಮಾಡ್ತಾರಲ್ಲ ಅವರಿಗೆ ಎಲ್ಲ ಪಾಪನೂ ಪರಿಹಾರ ಮಾಡ್ತೀರಿ ನೀವು. ಉಪತಿಷ್ಠ ಹೌದೌದು, ಸೂರ್ಯಾರಾಧನೆ ಅಂತ ಮತ್ತೆ ಹೇಳಿದೆಯಲ್ಲ, ಸೂರ್ಯಾರಾಧನೆ. ಸೂರ್ಯ ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತ, ಅದಕ್ಕೆ ವೇದವಿಧಿ ಅಂದ್ರೆ. ಅದು ವೇದವಿಧಿ ಅಂದರೆ ಅಂತರ್ಗಾಮಿ ರೂಪವನ್ನು ಚಿಂತೆ ದೇವರನ್ನು ತಿಳ್ಕೊಂಡು ಮಾಡಿದರೆ ಮಾತ್ರ. ಯದಾದಿತ್ಯ ಕಥಂ ತೇಜೋ ಜಗದ್ ಭಾಸಯ್ಯತೆ ಅಖಿಲಂ. ಆ ವಿಧಿ ಬಿಟ್ಟುಬಿಟ್ರೆ ಅದು ವಿಧಿ ಅಲ್ಲ. ಎಷ್ಟೋ ಜನ ಸೌರ ಮತ್ತವರು ಏನು ಮಾಡ್ತಾರೆ, ಸೂರ್ಯನ ಸರ್ವೋತ್ತಮ ಅಂತ ಆರಾಧನೆ ಮಾಡ್ತಾರೆ. ವಿಧಿ ಅಲ್ಲ ಅದು, ದೋಷ ಅದು. ಅಖಿಲಾನಾಂ ದುರಿತಾನಾಂ ದುಷ್ಪಾಪಾನಾಂ ರುಜಿನಾನಾಂ ದುಃಖಾನಾಂ ಬೀಜಾನಿ ದುಷ್ಕರ್ಮಾಣಿ ಅವಭರ್ಜಯಿತು. ಏನೋ ಪಾಪ ಮಾಡ್ತಾನೆ ಇವತ್ತು, ಪಾಪಕ್ಕೆ ಇನ್ನೊಂದು ಪಾಪ ಮೂಲ ಇರುತ್ತೆ. ಇಲ್ಲಿ ತೆಗೆದ್ರೆ ಉಪಯೋಗ ಇಲ್ಲ, ಎಲ್ಲಿ ತೆಗಿಬೇಕಾದ್ರೆ ಅಲ್ಲಿ ತೆಗಿಬೇಕು. ಗೊತ್ತಾಯ್ತಾ? ಇಲ್ಲ ಇವತ್ತು ಇಲ್ಲಿ ಕರೆಂಟ್ ಅಲ್ಲಿ ಹಾಕ್ಲಿಕ್ಕೆ ಹೋಗಬಾರ್ದು, ಮೇನ್ ಸ್ವಿಚ್ ಆಫ್ ಮಾಡಬೇಕು. ಹುಡುಕೊಂಡು ಅಲ್ಲಿಗೆ ಹೋಗ್ತಾರೆ, ಇಲ್ಲಿ ಹಾಕ್ಬಿಟ್ಟು ಪ್ರತೀತಿ ಆಗುತ್ತೆ. ಅರ್ಥ ಆಯ್ತಾ? ಅದಕ್ಕೇ ಪಾಪದ ಮೂಲ ಹುಡುಕ್ಬೇಕು ಯಾವಾಗಲೂ. ಪೂರ್ವ ಹೇಳ್ತಾರೆ, ಯಾವುದೇ ಒಂದು ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ. ನಾವು ಮಾಡಿದ ಪಾಪ ರೋಗವಾಗಿ ಕಾಡುತ್ತೆ ಅಂತ ಹೇಳ್ತಾರೆ. ಆ ಪಾಪ ಪರಿಹಾರ ಮಾಡ್ಕೊಂಡಷ್ಟು ಏನಾಗುತ್ತೆ, ಅದು ಮೂಲನೇ ಹೋಯ್ತು, ಮೂಲ ಹೋಯ್ತು. ಬಲೆ ಉರಿತಾ ಇರುತ್ತೆ, ಸೌದೆ ತೆಗೆದುಬಿಟ್ಟು ಏನಾಗುತ್ತಾಗ ಆರಿ ಹೋಗ್ಬಿಡುತ್ತೆ. ಅದಕ್ಕೆ ಸೌದು ಬರೀ ನೀರು ಹಾಕ್ತಾ ಇದ್ರೆ ಮತ್ತೆ ಹೊತ್ತಕ್ಕೆ ಶುರುವಾಗುತ್ತೆ. ಸ್ವಲ್ಪ ಸರಿ ನೀರು ಹಾಕ್ತಾರೆ, ಮತ್ತೆ ಮಾಡಿದ್ರೆ ಮತ್ತೆ ಇಷ್ಟ ಹಚ್ಕೊಂಡ್ಬಿಟ್ಟು ರೂಟ್ ಔಟ್ ಮಾಡ್ಬೇಕಲ್ಲ. ಹೌದೌದು, ಇಂಪ ಅದೇನು ಸಿಂಪಲ್ ಅದು. ಗೊತ್ತ ಇಲ್ಲೇ ಇಲ್ಲ. ದುರಿತಾನಾಂ ದುಷ್ಪಾಪಾನಾಂ ರುಜಿನಾನಾಂ ದುಃಖಾನಾಂ ಬೀಜಾನಿ ದುಷ್ಕರ್ಮಾಣಿ ಅವಭರ್ಜಯಿತು. ಅವು ದುಷ್ಕರ್ಮ ಅಂದರೆ ಪಾಪ ಕಾರ್ಯಗಳು. ಅವಭರ್ಜಯ ಭಾರತ ಇವತ್ತು ಒಂದು ಇದಿದೆ, ಬೀಜ ಇದೆ, ಅದು ಬೆಳೆಯುತ್ತೆ. ತುಂಡು ಮಾಡಿಬಿಟ್ರೆ ಏನಾಗುತ್ತದೆ, ಭರ್ಜನ. ಮತ್ತು ಬೆಳೆಯೋದಿಲ್ಲ, ಹೋಯ್ತು. ಅದು ಬಂತಲ್ಲ ಅದರೊಳಗೆ ಒಂಬತ್ತು ದೃಷ್ಟಾಂತದೊಳಗೆ, ನಗ್ರೋಧ ಫಲ ಮತ್ತು ಆಹಾರ ಐತಿ ತೊಗೊಂಬಂದು ಬಿಂದಿ ಐತಿ ಹೊಡೆದ್ರು. ಏನಿದೆ ಏನು ಕಾಣ್ತಾ ಇಲ್ಲ ಅಂದ್ರಲ್ಲ, ಹಾಗೆ ಭರ್ಜನ ಮಾಡೋದು ಅಂದರೆ ಹಾಗೆ ಭರ್ಜನ ಸಂತಾಪ ಇಲ್ಲ ಆಯ್ತದ. ಹಾಂ, ದುಷ್ಟಾರ್ಜುನಾನಾಂ ದುಃಖಾನಾಂ ಬೀಜಾನಿ ದುಷ್ಕರ್ಮಾಣಿ ಅವಭಜ ಭರ್ಜಯಿತು ಶೀಲಮಶಾಸ್ತಿ ಇತಿ ಅಸ್ಮಿನ್ನೇವ ಅರ್ಥೆ ಲ್ಯುಟ್ ಪ್ರತ್ಯಯ. ಇಷ್ಟ ಸೂರ್ಯಮಂಡಲದ ಶಕ್ತಿ ಆಗಿದೆ ಅಂತ ಹೇಳಿದ್ದಾರೆ. ಇವತ್ತು ಹಾಗೇನೆ, ವಿಟಮಿನ್ ಡಿ ಸಿಗಬೇಕಾದ್ರೆ ಏನು ಮಾಡ್ಬೇಕಂತ, ಯಾವಾಗಲೂ ಸೂರ್ಯನ ಬಿಸಿ ಎಕ್ಸ್ಪೋಸ್ ಆಗ್ಬೋದು. ಬೇರೆ ಎಲ್ಲೂ ಸಿಗೋದಿಲ್ಲ, ಆಶ್ಚರ್ಯ ಅಂದ್ರೆ ಅದು ಸಿಗೋದೆಲ್ಲಿ, ಅಲ್ಲೊಂದೇ ಸಿಗೋದು, ಇನ್ನೆಲ್ಲೂ ಸಿಗೋದಿಲ್ಲ. ಅದಕ್ಕೆ ಎಲ್ಲ ಕೆಲವು ಕೊಟ್ಟು ಕೆಲವು ವಿಟಮಿನ್ಸನ್ನು ಕಾಂಪನ್ಸೇಟ್ ಮಾಡ್ತಾರೆ. ಇದನ್ನು ಮಾಡಲಿಕ್ಕೆ ಬರೋದಿಲ್ಲ, ಏನು ಮಾಡಬೇಕು, ಇದಕ್ಕೆ ಅದರಲ್ಲೇ ಹೋಗ್ಬೇಕು. ಅದಕ್ಕೆ ನಿತ್ಯ ಸಂಧ್ಯಾ ಒಂದೇ ಸಕಾಲಕ್ಕೆ ಯಾತಕ್ಕೆ ಮಾಡಬೇಕು, ಅಷ್ಟೊತ್ತು ಏನಾಗ್ತಾನೆ ಅವನಾಗ ಸೂರ್ಯ ಎಕ್ಸ್ಪೋಸ್ ಆಗ್ತಾನೆ. ಸಾಯಂ ಸಂಧ್ಯಾ ಬಹಿರ್ಜಲೆ, ಸಾಯಂಕಾಲ ಸಂಧ್ಯಾ ಒಂದು ಯಾವಾಗಲೂ ಕೂಡ ಮನೆಯೊಳಗೆ ಮಾಡಬಾರ್ದಂತೆ. ಎಲ್ಲಿ ಮಾಡಬೇಕು, ಬೆಂಗಳೂರು ಹುಡ್ಕೊಂಡು ಹೋದರೆ 50 ಕಿಲೋಮೀಟರ್ ದೂರ ಹೋಗಬೇಕಾಗುತ್ತೆ ಸಾಮಾನ್ಯ. ಅದಕ್ಕೆ ಆಶ್ರಮ ಯಾತಕ್ಕೆ ಮಾಡ್ಕೊತಿದ್ರು ಅಂದರೆ ಮನೆ ಹೊರಗೆ ಮಾಡಬೇಕಲ್ಲ, ಮನೆ ಹೊರಗೆ ಮಾಡ್ಬೇಕಾದ್ರೆ ಬಂದು ಹೋಗಬೇಕು. ಸೂರ್ಯ ಇರ್ತಾನೆ ಆಗಿನ್ನೂ ಕೂಡ, ಆ ಸೂರ್ಯನ ಬಯಸೆಲ್ಲ ಮೈ ಮೇಲೆ ಬೀಳುತ್ತೆ. ಗೊತ್ತಾಯ್ತಾ? ಬೆಳಗಿನ ಬಿಸಿಲು ಶ್ರೇಷ್ಠ ಅಲ್ಲ ಶಾಸ್ತ್ರದ ಪ್ರಕಾರ, ಸಾಯಂಕಾಲದ ಬಿಸಿಲು ಬಿಸಿಲು ಶ್ರೇಷ್ಠ. ಅದಕ್ಕೆ ಬೆಳಗಿನ ಸಂಧ್ಯೆ ಅಂದರೆ ಮನೆಯಲ್ಲೇ ಮಾಡಬೇಕು, ಆಶ್ರಮದಲ್ಲಿ ಮಾಡಬೇಕು. ಇದನ್ನು ಹೊರಗೆ ಮಾಡಬೇಕು ಸಾಯಂಕಾಲ ಸಂಧ್ಯೆ ಅಂದರೆ. ಅದು ಈವಿಂಗ್ ವಾಕು ಆಯಿತು, ಸಂಧ್ಯಾ ಒಂದಿನ ಆಯಿತು. ಅದಕ್ಕೆ ವಿಜಯದಾಸರು ನಿತ್ಯ ಹಾಗೆ ಮಾಡ್ತಿದ್ರಂತೆ, ಚಿಪ್ಪಗಿರಿಯಲ್ಲಿ ಇಳ್ಕೊಂಡಿದ್ರಲ್ಲ, ನಿತ್ಯ ಸಂಧ್ಯಾ ಒಂದಿಗೆ ಬರ್ತಾಯಿದ್ರು. ಊರ ಹೊರಗೆ ಸರೋವರ ಇದೆ ಅಲ್ಲಿ, ಇವತ್ತು ಅಲ್ಲಿ ಬರ್ತಾಯಿದ್ರು. ಆಗ ಆತ ಕೇಳ್ತಿದ್ದ, ಏನು ಇಷ್ಟೂರ ಬರ್ತೀರಿ ದಿವಸ ನೀವು ಸಂಧ್ಯಾ ಒಂದಿಗೆ ಅಂತ? ಚಂದಪ್ಪ ಅಂತ ಇದ್ರ ಮಾಲೀಕ, ಅದು ತೋಟದ ಮಾಲೀಕ ಅಂತ. ಇಷ್ಟೂರ ಬರ್ತಿರಲ್ಲ, ಅದಕ್ಕೆ ಒಂದು ಕಾರಣ ಸಾಯಂ ಸಂಧ್ಯಾ ಬಹಿರ್ಜಲೆ, ಇನ್ನೊಂದು ಕಾರಣ ಇಲ್ಲ ನಮ್ಮ ದೇವರಿದ್ದಾನೆ ಇಲ್ಲಿ ಅದಕ್ಕೆ ಬರ್ತೀವಿ ಅಂತ ಹೇಳ್ತೀವಿ. ಯಾವ ದೇವರಿದ್ದಾರೆ ಅಂತ ಕೇಳಿದ್ದಾರೆ, ಯಾವ ದೇವರು ಇಲ್ಲ ರೀ ದಿವಸ, ಅದು ಇದದು ಯಾವುದದು, ಕಪ್ಲೆ ಬಾವಿ ಅಂತ ಕರೀತಾರೆ. ಆಲ್ಮೋಸ್ಟ್ ಅದಕ್ಕೆ ಇದು ಇರಿಗೇಷನ್ ಉಪಯೋಗಿಸ್ತೀವಿ, ಆದ್ದರಿಂದ ಯಾವಾಗಲೂ ಖಾಲಿ ಆಗ್ತಾನೇ ಇರುತ್ತೆ ಯಾವಾಗಲೂ ಕೂಡ. ಇದು ಯಾವ ದೇವರು ಇಲ್ಲ ಅಂತ ಹೇಳ್ತಾರೆ, ಇದ್ದಾರೆ ಸ್ವಪ್ನ ಆಗಿದೆ ಅಂತ ಹೇಳ್ತಾರೆ. ತೆಗೆದು ನೋಡಿದ್ರೆ ಒಂದು ಬಂಡೆ ತೆರೆದು ಕಾಣುತ್ತೆ, ಅದು ವೇಣುಗೋಪಾಲ ದೇವರಿದ್ದಾರಲ್ಲ ಅಲ್ಲಿ. ಆ ಸಾಯಂ ಸಂಧ್ಯಾ ಬಹಿರ್ಜಲೆ ಇದು ಲಿಂಕ್ ಆಗಿದೆ ಕಥೆ. ಯಾವಾಗಲೂ ಸಾಯಂಕಾಲ ಸಂಧ್ಯಾ ಒಂದೇನ ಹೊರಗೆ ಮಾಡಬೇಕು, ಮನೆಯೊಳಗೆ ಮಾಡಬಾರ್ದು. ಯಾಯಿ ಯಾ ಬಾಬಾ, ಅದೇ ಬಿಟ್ಟು ಹೋಗ್ಬೇಕು, ಬೆಂಗಳೂರು ಬಿಟ್ಟು ಹೋಗ್ಬೇಕು ಅದ್ರ ಮುಳುವಾಗ್ಲಿಗೆ ಹೋಗ್ಬೇಕು. ಟೆರೇಸಾರ ಇಲ್ಲಿರ್ತೀಗ, ಫ್ಲಾಟ್ ಟೆರೇಸ್ಗೆ ಹೋದ್ರೆ ಗೋವಿದ ಟೆರೇಸ್ಗೆ ಹೋಗೋಕ್ಕೂ ಸಾಧ್ಯ ಇಲ್ಲ. ಏಹ ಬಾಬ ಸ್ಥಿರ ಚರತರಿಕರಾಡಾಂ ಸ್ವರಿಕೇತನಾನಾಂ ಮನ ಇಂದ್ರಿಯ ಅಸುಗಣಾನಾಂ ಆತ್ಮನಃ ತತ್ವಂ ಸ್ವಯಂ ಆತ್ಮಾಂತರ್ಯಾಮಿ ಪ್ರಚೋದಯತಿ. ಸರಿಯಾಗಿ ಓದಿದರೆ ಒಳ್ಳೆ ಸೂರ್ಯಗದ್ದೆ ಇದು. ಮಹಾಭಾರತ ಅಷ್ಟೋ ಕಡೆ ಸೂರ್ಯ ಅಷ್ಟೋತ್ತರ ಶತನಾಮ ಸ್ತೋತ್ರ ಸೂರ್ಯ ಸಹಸ್ರನಾಮ ಸ್ತೋತ್ರ ಬೇಕಾಷ್ಟೆಲ್ಲ ಸಿಗ್ತವೆ. ಗದ್ದೆ ಸಿಗೋದು ರೇರು. ಇದು ಗದ್ದೆ ಇದು. ನಾಳೆ ಅಂತ ಕಟ್ಟಡ ಮಾಡಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂತೇನ ಪ್ರಿಯತಾಂ ಕಮಲಾಲಯಃ.